அப்ரமம் மங்கரஹிதம் அஜடம் வனம் சதா ஆனந்த தீர்த்தமத்லம் வஜேதாபத்ரயாபஹம் நித்யா சித்தாந்த துத்வாந்த சித்வம்சக்ஷணஹ ஜெய்தீர்த்தாக்க தனிர்பாததாம் நோ ஹிருதம்பரே அத்தி கல்பித கல்போயம் பிரத்யர்த்தி கிருதகேசரி வியாச தீர்த்த குருர்பூயாத் அஸ்மதிஷ்டார்த்த சித்தையே தபோ வித்யா விரக்தியாதி சத்குணோகாகரானஹம் வாதிராஜகுருன் வந்தே ஹைக்ரீவபதாஷ்யான் பூஜ்ய ராகவேந்திராய சத்யதர்மரதாய பரதாம் கற்பருஷாய நமதாம் காமதேனவே துர்வாதி துவாந்திரவே வைஷ்ணவேந்தி வரேந்தவே ஸ்ரீ ராகவேந்திர குருவே நமோ அத்தியந்த தயாளவே ஓம் ஸ்ரீ விஜயத்வஜ டீகா விஜயத்வஜ சித்தேபியோ நம ஆபாதமௌனி பர்யந்தம் குருணாம் ஆக்திம் ஸ்மரே தேன விக்னா பிரணஷ்யந்தி சித்தியஞ்ச மனோரதா ஹரி ஓம் ஸ்ரீ குருப்யோ நம. நாவு ಕಪಿಲಗೀತೆ ಅಂತ ಪ್ರಖ್ಯಾತವಾಗಿರುವಂತಹದ್ದು ಅದು ಸ್ವಯಂಭುವ ಮನುವಿನ ಮಗಳಾದಂತಹ ದೇವಹೂತಿಗೆ ಆ ದೇವಹೂತಿಯ ಮಗನಾದಂತಹ ಕಪಿಲ ನಾಮಕ ಪರಮಾತ್ಮ ಉಪದೇಶ ಮಾಡಿದಂತಹದ್ದು. ಆ ದೇವಹೂತಿಯ ಪತಿಯ ಹೆಸರು ಕದ್ದಮ ಪ್ರಜಾಪತಿ. ಸೊ ಕದ್ದಮ ಪ್ರಜಾಪತಿಯ ಪತ್ನಿಯಾದಂತಹ ಸ್ವಯಂಭುವ ಮನುವಿನ ಮಗಳಾದಂತಹ ದೇವಹೂತಿಗೆ ಆ ದೇವಹೂತಿಯ ಮಗನಾಗಿ ಅವತಾರ ಮಾಡಿದಂತಹ ಪರಮಾತ್ಮ ಕಪಿಲ ನಾಮಕ ಪರಮಾತ್ಮ ಉಪದೇಶ ಮಾಡಿದಂತಹ ಕಪಿಲ ಗೀತೆಯನ್ನು ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ ನಲ್ಲಿ ಮೂರನೇ ಶ್ಲೋಕವನ್ನು ನೋಡ್ತಾ ಬಂದಿದ್ದೀವಿ. ಶ್ರೀ ಭಗವಾನ್ ವಾಚ ಯೋಗಸ್ಯ ಲಕ್ಷಣಂ ವಕ್ಷ್ಯೇ ಸಬೀಜಸ್ಯ ನೃಪಾತ್ಮಜೇ ಮನೋ ಏನೈವ ವಿಧಿನಾ ಪ್ರಸನ್ನಂ ಯಾತಿ ಸತ್ಪಥಂ ಸ್ವಧರ್ಮಾಚರಣಂ ಶಕ್ಯ ವಿಧರ್ಮಾಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿಚರಣಾಚನಂ ಗ್ರಾಮ್ಯಧರ್ಮ ನಿವೃತ್ತಿಶ್ಚ ಮೋಕ್ಷಧರ್ಮ ರತಿಸ್ತಥ ಮಿತಮೇಧ್ಯಾದನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ ಅಂತೇಳಿ ಕಪಿಲ ನಾಮಕ ಪರಮಾತ್ಮ ಉಪದೇಶವನ್ನು ಮಾಡ್ತಾ ನಾವು ಭಗವಂತನನ್ನು ಪ್ರಸನ್ನನನ್ನು ಮಾಡ್ಕೋಬೇಕು, ಭಗವಂತನನ್ನು ಒಲಿಸ್ಕೋಬೇಕಂತ ಹೇಳಿದ್ರೆ, ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕಂತ ಹೇಳಿದರೆ ಯೋಗ ಜ್ಞಾನೋಪಾಯ, ಜ್ಞಾನವನ್ನು ಪಡೆಯಬೇಕು. ಆ ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕೆ ಬೇಕಾದ ಜ್ಞಾನ ಯೋಗ ಜ್ಞಾನೋಪಾಯ ಅದನ್ನು ಪಡೆಯುವುದಕ್ಕೆ ನಮ್ಮ ಪ್ರೀರಿಕ್ವಿಸ್ ಅದಕ್ಕೆ ಏನು ಮಾಡಬೇಕು, ಅದನ್ನು ಪಡೆಯುವುದಕ್ಕೆ ಅಪರೋಕ್ಷ ಜ್ಞಾನ ಬರುವುದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಹೇಳ್ತಾ ಬಂದು ಸ್ವಧರ್ಮಾಚರಣ ಶಕ್ತಿಯಾನುಸಾರವಾಗಿ ವಿಧರ್ಮಗಳಿಂದ ಬಿಡುವುದು ಅದೆಲ್ಲ ವಿಸ್ತಾರವಾಗಿ ನೋಡಿದ್ದೀವಿ. ದೈವಲಬ್ಧೇನ ಸಂತೋಷ ಆತ್ಮವಿತ್ ಚರಣ ಅರ್ಚನ ಭಗವಂತನನ್ನು ಭಗವಂತನ ಭಕ್ತರನ್ನು ಕೂಡ ಸೇವಿಸಬೇಕು ಅಂತ ಬಂದು ಆಮೇಲೆ ನಮ್ಮ ಮನೋಪ್ರವೃತ್ತಿಗಳು ನಮ್ಮ ಪ್ರವರ್ತನೆ ಹೇಗಿರಬೇಕು, ಇದು ಈ ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕಂದ್ರೆ ಇವೆಲ್ಲವೂ ಪ್ರೀರಿಕ್ವಿಸಿಟ್ಸ್. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತಥ ಮಿತಮೇಧ್ಯಾದನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ ಅಂತೇಳಿ ಗ್ರಾಮ್ಯ ಧರ್ಮ ನಿವೃತ್ತಿ ಅಂದ್ರೆ ನಾವು ನೋಡಿದ್ದೇವೆ ವಿಷಯ ಸೇವೆಯನ್ನು. ಯಾಕೆ ಗ್ರಾಮ್ಯ ಅಂದ್ರೆ ಗ್ರಾಮಕ್ಕೆ ಸಂಬಂಧ, ಗ್ರಾಮ ಅಂದ್ರೆ ವಿಲೇಜ್ ಅಂತ ಒಂದು ಅರ್ಥ ಇದೆ, ಅದೇ ಅದಲ್ಲ. ಗ್ರಾಮ ಅಂದ್ರೆ ಇಂದ್ರಿಯ ಗ್ರಾಮಂ ಅಂತ ಗೀತೆಯಲ್ಲಿ ಬರುತ್ತೆ. ಗ್ರಾಮ ಸಮೂಹ ಅಂತೇಳಿ ಇಂದ್ರಿಯಗಳ ಸಮೂಹ, ಇಂದ್ರಿಯಗಳಿಗೆ ಸಮೂಹಕ್ಕೆ ಸಂಬಂಧಪಟ್ಟಂತಹ ಧರ್ಮ ಯಾವುದಿದೆ ಅಂದ್ರೆ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದಕ್ಕೆ ವಿಷಯ ಸೇವನೆ ಅಂದ್ರೆ ಲೌಕಿಕ ಸುಖಗಳನ್ನು ಮಾತ್ರ ಬಯಸುವಂತಹ ಒಂದು ಸ್ಥಿತಿ ಯಾವುದಿದೋ ಅದರಿಂದ ನಿವೃತ್ತಿ ಬಿಡುಗಡೆ ಅದರಿಂದ ದೂರ ಹೋಗುದು ಅದರ ತ್ಯಾಗ ಬೇಕು. ಅದೇ ಸರಿ ರೀ, ನಾವು ದೇವಪೂಜಾದಿಗಳನ್ನು ಪೂಜಾ ಪುನಸ್ಕಾರ ವ್ರತಾದಿಗಳನ್ನು ಮಾಡ್ತೇವೆ, ಅದನ್ನು ಭಗವಂತನ ಪ್ರೀತಿಗಾಗಿ ಮಾಡಬೇಕು, ಮತ್ತು ಪೂಜಾ ಪುನಸ್ಕಾರಾದಿಗಳನ್ನು ಮತ್ತು ಲೌಕಿಕ ವಿಷಯಗಳಿಗಾಗಿಯೇ ಮಾಡಿದರೆ ಅದು ಪ್ರವೃತ್ತಿ ಧರ್ಮ ಆಗುತ್ತೆ ಮತ್ತು ನಮಗೆ ಬಂಧನಕ್ಕೆ ಕಟ್ಟ ಹಾಕುವುದಕ್ಕೆ ಬೇಕಾದಂತಹ ವಸ್ತು ಅಂದ್ರೆ ಕಟ್ಟ ಹಾಕುವಂತಹ ವಸ್ತು ಆಗುತ್ತೆ. ಸೊ ಆ ಪ್ರವೃತ್ತಿ ಧರ್ಮ ಇಲ್ಲ ಗ್ರಾಮ್ಯ ಧರ್ಮ ಅಂದ್ರೆ ವಿಷಯ ಸೇವನೆ, ಇದರಿಂದ ದೂರವಾಗುವುದು ಅದರ ಬಿಡುಗಡೆ ಅಂದ್ರೆ ಒಟ್ಟಾರೆ ಲೌಕಿಕ ವಿಷಯಗಳು ಡೈರೆಕ್ಟ್ ಆಗಲಿ ಇಲ್ಲ ಭಗವಂತನ ಪೂಜಾ ಪುನಸ್ಕಾರಾದಿಗಳ ಮೂಲಕವಾಗಲಿ ಯಾವ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈ ಲೌಕಿಕ ಕೇವಲ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದಕ್ಕಾಗಿ ಮಾತ್ರ ಮಾಡುವಂತಹ ಪ್ರವರ್ತನೆ ಯಾವುದಿದೋ ಅದನ್ನು ನಾವು ದೂರ ಮಾಡ್ಕೋಬೇಕು, ಅದರನ್ನು ಬಿಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಮೋಕ್ಷಧರ್ಮ ರತಿ ಮಿತಮೇಧ್ಯಾದನ ಮಿತವಾಗಿಯೂ ಶುಚಿಯಾಗಿಯೂ ಇರುವಂತ ಆಹಾರವನ್ನು ಉಣ್ಣುವುದು. ಮಿತ ಅಂದ್ರೆ ಎಷ್ಟು, ಇಸ್ ಇಟ್ ಇಸ್ ಎ ಸ್ಪೆಸಿಫಿಕ್ ಎಂಟಿಟಿ ಕ್ವಾಂಟಿಟಿ, ಇಷ್ಟು ಅಂದ್ರೆ ಏನು ಅರ್ಧ ಕೆಜಿ ಇಲ್ಲ ಒಂದು ಪೌಂಡ್ ಇಷ್ಟು ಅಂತ ಒಂದು ಮೆಷರ್ಮೆಂಟ್ ಇದ ಮಿತ ಅಂದ್ರೆ ಎಷ್ಟು ಎಷ್ಟು ತಿಂದರೆ ಮಿತ ಮೇಧ್ಯ ಆಗತ್ತೆ, ಮಿತವಾದ ಆಹಾರ. ಮೇಧ್ಯ ಅಂದ್ರೆ ಪವಿತ್ರವಾದದ್ದು, ಶುಚಿಯಾದದ್ದು, ಮಿತವಾದದ್ದು. ಮಿತವಾಗಿ ಉಣ್ಣುವುದಂದ್ರೆ ಒಬ್ಬೊಬ್ಬರಿಗೆ ಚೆನ್ನಾಗಿ ಊಟ ಮಾಡ್ತಾರೆ, ಒಬ್ಬೊಬ್ಬರು ಸ್ವಲ್ಪನೇ ಊಟ ಮಾಡ್ತಾರೆ. ಸೊ ಫಿಕ್ಸ್ಡ್ ಅಮೌಂಟ್ ಅಂತ ಹೇಳಿದರೆ ಅದು ಸರಿ ಹೋಗೋದಿಲ್ಲ. ಯುನೋ ಕೆಪಾಸಿಟಿ, ಒಬ್ಬೊಬ್ಬರ ತಾರತಮ್ಯ, ಒಬ್ಬೊಬ್ಬರಿಗೆ ಒಬ್ಬೊಬ್ಬರ ಕೆಪಾಸಿಟಿ ಇರುತ್ತೆ. ಸೊ ಯಾವುದು ಮಿತವಾದ ಆಹಾರ? ಒಳ್ಳೆ ಊಟಗಾರ ಇದ್ರೆ ಅವನಿಗೆ ಮಿತವಾದ ಆಹಾರ ಅಂದ್ರೆ ಅವನ ದೃಷ್ಟಿಯಲ್ಲಿ ಹಾಗೆ, ಇಲ್ಲ ಬಹಳ ಪೂರಿ ಇಟ ಇರ್ಬೋದು, ಅವನ ದೃಷ್ಟಿಯಲ್ಲಿ ಮಿತ ಆಹಾರ ಹಾಗೆ ಅಂತ ಹೇಳಿದರೆ ಅದಕ್ಕೆ ಪ್ರಮಾಣವನ್ನು ಕೊಡ್ತಾ ಹೇಳ್ತಾರೆ. ದ್ವೌ ಭಾಗವು ಪೂರೆಯೇತ್ ಅನ್ಯೈ ತೋಯೇನ ಏಕಂತು ಪೂರೆಯೇತ್ ಮಾರುತಸ್ಯ ಪ್ರಚಾರಾರ್ಥಂ ಚತುರ್ಥಂ ಅವಶೇಷಯೇತ್ ಅಂತ ಹೇಳಿ ಅದನ್ನೇ ಇನ್ನೊಂದು ಹೇಳ್ತಾರೆ. ವಿಜಯದ ಟೀಕೆಯಲ್ಲಿ ಹೇಳ್ತಾರೆ, ಸವ್ಯಂಜನಸ್ಯ ಅಶನಸ್ಯ ಅರ್ಧಂ ಉದಕಸ್ಯ ತೃತೀಯಂ ವಾಯೋ ಸಂಚನಾರ್ಥಂ ಅಂತೇಳಿ. ಅಂದ್ರೆ ಇಲ್ಲಿ ಹೇಳುವಾಗ ವ್ಯಂಜನಸ್ಯ ಅಶನಸ್ಯ ಅರ್ಧಂ ಅಂತೇಳಿ, ಅಂದರೆ ವ್ಯಂಜನಗಳಂದ್ರೆ ಸೈಡ್ ಡಿಶಸ್ ಅಂತೀವಲ್ವಾ, ಪಲ್ಯ, ಚಟ್ನಿ, ಹುಳಿ, ಸಾರು, ಅನ್ನಕ್ಕೆ ಹಾಕೊಳ್ಳುವಂತಹ ವಸ್ತುಗಳು ಯಾವುದು? ಸೊ ಸವ್ಯಂಜನ ಅಂದ್ರೆ ವ್ಯಂಜನ ಸಹಿತವಾದಂತಹ ಅನ್ನ, ಅಶನ ಯಾವ್ದಿದೆ ಊಟ ಮಾಡುವುದು ಅವೆಲ್ಲವ ಅಂದ್ರೆ ದ ಎಂಟೈರ್ ಸಾಲಿಡ್ ಫುಡ್ಸ್ ಆರ್ ಲಿಕ್ವಿಡ್ ಫುಡ್ ಎಲ್ಲ ಫುಡ್ ಐಟಮ್ಸ್ ಅಂತ ನಾವು ಸ್ವೀಕಾರ ಮಾಡುವುದೆಲ್ಲವೂ ಕೂಡ ಅವೆಲ್ಲವೂ ಅರ್ಧ ಹೊಟ್ಟೆ ತುಂಬಬೇಕು, ಓನ್ಲಿ ಹಾಫ್ ದ ಸ್ಟಮಕ್ ಫುಲ್. ಸೊ ಈ ಡಿಫರೆಂಟ್ ಕೆಪಾಸಿಟೀಸ್ ಇದ್ರೆ ಅವರವರ ಕೆಪಾಸಿಟಿನಲ್ಲಿ ಹಾಫ್, ಅವರಿಗೆ ಎಷ್ಟು ಶಕ್ತಿ ಉಣ್ಣಲಕ್ಕಾಗತ್ತೋ ಅದರಲ್ಲಿ ಅರ್ಧ ಆಹಾರವನ್ನು ತಗೋಬೇಕು. ಆಮೇಲೆ ಉದಕಸ್ಯ ತೃತೀಯಂ ಅಂತೇಳಿ, ಸೊ ಥರ್ಡ್ ಕ್ವಾರ್ಟರ್, ಸೊ ಟೂ ಕ್ವಾರ್ಟರ್ಸ್ ಅನ್ನ ಅದರ ಸೈಡ್ ಡಿಶಸ್ ಎಲ್ಲವೂ ಸೇರಿ, ಅಂಡ್ ಒನ್ ಕ್ವಾರ್ಟರ್ ಅದು ನೀರಿಗಾಗಿ, ಇನ್ನೊಂದು ಒನ್ ಕ್ವಾರ್ಟರ್ ಯಾವುದಿದೋ ಅದು ಅದ ಆದ ಮೇಲೆ. ಸೊ ವಾಯೋ ಸಂಚರಣಾರ್ಥಂ ಚತುರ್ಥಂ ಅವಶೇಷ ಏತ್ ಅಂತ ಹೇಳಿ ನಾವು ಒಂದು ಪ್ರಯೋಗ ಹೇಳ್ತೀವಿ ಎಲ್ಲ ಕಡೆ, ನೀವು ಸಾವಕಾಶವಾಗಿ ಊಟ ಮಾಡಿ ಅಂತ. ಸಾವಕಾಶವಾಗಿ ಊಟ ಮಾಡಿ ಅಂದ್ರೆ ಒಟ್ಟು ತುಂಬಾ ಊಟ ಮಾಡಿ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ, ಆದ್ರೆ ಅದು ಅಲ್ಲ. ಸಾವಕಾಶವಾಗಿ ಊಟ ಮಾಡ್ರಿ ಅಂದ್ರೆ ಅವಕಾಶವನ್ನು ಬಿಟ್ಟು, ಅವಕಾಶ ಖಾಲಿ ಜಾಗವನ್ನು ಬಿಟ್ಟು ಊಟ ಮಾಡ್ರಿ, ಸ ಅವಕಾಶ, ಅವಕಾಶ ಸಹಿತವಾಗಿ ಊಟ ಮಾಡ್ರಿ ಅಂತ ಅರ್ಥ. ನೀವು ಸಾವಕಾಶವಾಗಿ ಊಟ ಮಾಡಿ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿ ಮೂಗಿನವರೆಗೂ ತಿಂದಿದೆ ಅಂತೇಳಿ, ಹಾಗರ್ಥ ಅಲ್ಲ. ಅದು ಅದಕ್ಕೆ ಚತುರ್ಥಂ ವಾಯೋ ಸಂಚನಾರ್ಥಂ ಅಂತೇಳಿ, ಗಾಳಿ ಅಲ್ಲಾಡುವುದಕ್ಕೆ ಜಾಗ ಬೇಕು ಅಂತೇಳಿ. ಸೊ ಒನ್ ಫೋರ್ತ್ ಆಫ್ ದ ಸ್ಟಮಕ್ ಹ್ಯಾಸ್ ಟು ಬಿ ಲೆಫ್ಟ್ ಎಂಪ್ಟಿ ಅಂತೇಳಿ. ಸೊ ಈ ವಿಧವಾಗಿ ಊಟ ಮಾಡುವುದು ಅದು ಮಿತ ಆಹಾರವನ್ನು ಸ್ವೀಕಾರ ಮಾಡಿದಂತಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮಿತ ಮೇಧ್ಯಾದನ ಅಂತೇಳಿ ಶಶ್ವತ್ ವಿವಿಕ್ತ ಕ್ಷೇತ್ರ. ವಿವಿಕ್ತ ಕ್ಷೇತ್ರ ಅಂತ ಹೇಳಿದ್ರೆ ಅಲ್ಲಿ ವಿಜಯದಾಸರು ಹೇಳ್ತಾರೆ, ವಿವಿಕ್ತೋ ಹರಿಹಿ ತಸ್ಯ ಕ್ಷೇತ್ರ ಸೇವನಂ ಅಂತೇಳಿ. ವಿವಿಕ್ತನು ಅಂದರೆ ಭಗವಂತ, ಅವನು ವಿವಿಕ್ತನು ಅಂದರೆ ಅವನನ್ನೇ ನಾವು ತಿಳಿಯಬೇಕು, ಎಲ್ಲರಿಂದಲೂ ತಿಳಿಯಲ್ಪಡಲಕ್ಕೆ ಯೋಗ್ಯನಾದವನು ಅವನು ವಿವಿಕ್ತ. ಅಂತಹ ಹರಿಯ ಸೇವನೆ, ಹರಿಸೇವನೆ ಮಾಡುವುದು, ಆ ಹರಿಯ ಕ್ಷೇತ್ರ ಯಾವುದಿದೆ ಅದು ವಿವಿಕ್ತ ಹರಿ, ಹರಿಕ್ಷೇತ್ರ ಅಂದ್ರೆ ಭಗವಂತ ಇರುವ ಪುಣ್ಯಕ್ಷೇತ್ರಗಳಲ್ಲಿ ಅಲ್ಲಿ ಹೋಗಿ ಹೋಗುವುದು ವಿವಿಕ್ತ ಕ್ಷೇತ್ರ ಸೇವನ ಅಂತ ಒಂದರ್ಥ. ಇನ್ನೊಂದು ವಿವಿಕ್ತ, ಯಾರು ಇಲ್ಲದೆ ಇರುವ ಜಾಗ, ಯಾರು ಅಂದ್ರೆ ನಿರ್ಜನವಾದ, ನಿರ್ಜನ ಅಂದ್ರೆ ಜನರಿಲ್ಲದಂತಹ ಆ ಮಂದಿಯ ಲೋನ್ಲಿ ಪ್ಲೇಸ್ ಅಂದ್ರೆ ಏಕಾಂತ ಸ್ಥಳ, ಅಲ್ಲಿಗೆ ಹೋಗಿ ನಾವು ಭಗವಂತನ ಧ್ಯಾನ ಮಾಡ್ತಾ ಕೂಡುವುದು ಅದು ಕೂಡ ವಿವಿಕ್ತ ಕ್ಷೇತ್ರ ಸೇವನ. ಅಂದ್ರೆ ನಿರ್ಜನವಾದಂತಹ, ಅಂದ್ರೆ ಜನಗಳು ಓಡಾಡದೇ ಇರುವಂತಹ ಜಾಗ ನೋಡಿಕೊಂಡು ಅಲ್ಲಿ ನಾವು ಧ್ಯಾನ ಆಗ್ತಾಗಿ ಇತ್ಯಾದಿಗಳಿಗೆ ಕೂಡುವುದು ಅದು ಕೂಡ ವಿವಿಕ್ತ ಕ್ಷೇತ್ರ ಸೇವನ ಅಂತೇಳಿ. ಹೀಗೆ ಒಟ್ಟಾರೆ ಭಗವಂತನನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡುವ ಕಾರ್ಯಗಳಿವೆಲ್ಲವೂ ಕೂಡ. ಸೊ ಈ ವಿಧವಾಗಿರಬೇಕು ಅಂತೇಳಿ ಮೂರನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರಚಿಸ್ತಥ ಮಿತ ಮೇಧ್ಯಾದನ ಶಶ್ವತ ವಿವಿಕ್ತ ಕ್ಷೇತ್ರ ಸೇವನಂ ಅಂತೇಳಿ. ಅದಾದ ಮೇಲೆ ನಾಲ್ಕನೇ ಪದ್ಯ ಹೇಳ್ತಾ ಬಂದು ಅಲ್ಲಿ ಹೇಳ್ತಾ ಇದೆ, ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ ಅಂತೇಳಿ. ಇಲ್ಲಿ ಅಹಿಂಸಾ, ಅಹಿಂಸಾ ಅಂದ್ರೆ ಯಾವ ಹಿಂಸೆಯನ್ನು ಮಾಡದೇ ಇರುವುದು ಅಂತ ಅರ್ಥ ಅಲ್ಲ, ಯಾಕಂದ್ರೆ ಅದು ಫಸ್ಟ್ ಸಾಧ್ಯವಲ್ಲ. ನಾವು ಒಂದು ಉಸಿರು ತಗೊಂಡ್ರೇನೆ ಅನೇಕ ಪ್ರಾಣಿಗಳು ಅದರಲ್ಲಿ ಸಾಯುತ್ತೆ. ಸೊ ನಾವು ಅಹಿಂಸಾ ಅಂದ್ರೆ ಹಿಂಸೆ ಮಾಡಬಾರದು ಅಂದ್ರೆ ಯಾವ ವಿಧವಾದ ಹಿಂಸೆ ಮಾಡಬಾರದು, ಶಾಸ್ತ್ರ ನಿಷಿದ್ಧವಾದಂತಹ ಹಿಂಸೆ ಮಾಡದಿರುವುದೇ ಅಹಿಂಸಾ ಅಂತ ಅರ್ಥ. ಅಹಿಂಸಾ ಅಂತ ಹೇಳಿದ್ರೆ ಶಾಸ್ತ್ರ ನಿಷಿದ್ಧ ಹಿಂಸಾವರ್ಜನಂ ಅಂತೇಳಿ, ಶಾಸ್ತ್ರ ನಿಷಿದ್ಧವಾದಂತಹ ಹಿಂಸೆಯನ್ನು ಬಿಡಬೇಕು. ಶಾಸ್ತ್ರ ವಿಹಿತವಾದ ಹಿಂಸೆ ಇದ್ರೆ ಮಾಡಲೇಬೇಕು. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ್ದು ಏನಪ್ಪ, ಏನು ಹಿಂಸೆ ಬೇಡ, ದೂರ ಹೋಗು, ಯುದ್ಧ ಬೇಡ ಅಂತ ಹೇಳಲಿಲ್ಲ. ನೀನು ನಿನ್ನ ಕರ್ತವ್ಯ ಮಾಡಬೇಕು, ನೀನು ಕ್ಷತ್ರಿಯ, ಎಲ್ಲರನ್ನು ರಕ್ಷಣೆ ಮಾಡುವುದು ನಿನ್ನ ಕರ್ತವ್ಯ, ಅದಕ್ಕಾಗಿ ಯುದ್ಧವನ್ನು ಮಾಡು ಅಂತ ಹೇಳಿ. ಹಿಂಸೆಯನ್ನು ತೋರಿಸ್ತಾ ಇದ್ದಾನಲ್ವಾ ಕೃಷ್ಣ ಅಂದ್ರೆ, ಆ ಹಿಂಸೆ ಬಹಳ ಚಿಕ್ಕದು ಕಂಪೇರ್ ಟು ಅದರ ಮಾಡದೇ ಇದ್ರೆ ಬರುವ ಹಿಂಸೆ ಇನ್ನೂ ದೊಡ್ಡದು. ಸೊ ದೊಡ್ಡ ಹಿಂಸೆ ತಪ್ಪಿಸುವುದಕ್ಕೆ ಚಿಕ್ಕ ಹಿಂಸೆ ಮಾಡುವುದು ಅದು ಶಾಸ್ತ್ರವಿಹಿತವಾದದ್ದು. ಒಳ್ಳೆ ಕೆಲಸಕ್ಕಾಗಿ ಹಿಂಸೆ ಮಾಡುವುದು ಶಾಸ್ತ್ರವಿಹಿತವಾದದ್ದು, ಕೆಟ್ಟ ಕೆಲಸಗಳಿಗಾಗಿ ಹಿಂಸೆ ಮಾಡುವುದು ಶಾಸ್ತ್ರ ನಿಷಿದ್ಧವಾದದ್ದು. ಸೊ ಈ ವಿಧವಾಗಿ ಶಾಸ್ತ್ರ ನಿಷಿದ್ಧವಾದ ಹಿಂಸೆಯನ್ನು ಮಾತ್ರ ಬಿಡಬೇಕು, ಎಲ್ಲ ಹಿಂಸೆಯನ್ನು ಬಿಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅದು ಶಾಸ್ತ್ರದ ಉದ್ದೇಶವೂ ಅಲ್ಲ. ಅದಕ್ಕೆ ಅಹಿಂಸಾ ಅಂದ್ರೆ ಶಾಸ್ತ್ರ ನಿಷಿದ್ಧವಾದಂತಹ ಹಿಂಸೆಯನ್ನು ಮಾಡದೇ ಇರುವುದು. ಅದಾದ ಮೇಲೆ ಸತ್ಯಂ ಅಂತ ಹೇಳಿದ್ದಾರೆ. ಸತ್ಯಂ ಅಂದ್ರೆ ಯಾವಾಗಲೂ ಸತ್ಯವನ್ನು ನಿಜವನ್ನು ಮಾತಾಡುವುದು ಅಂತ ಹೇಳಿ. ಇಲ್ಲಿ ಕೂಡ ಸತ್ಯಂ ಅಂದ್ರೆ ಸುಳ್ಳು ಹೇಳದಿರುವುದು, ಆದ್ರೆ ಅದರ ನಿಜವಾದ ಅರ್ಥ ಅದು. ಸತ್ಯಂ ಅಂತ ಹೇಳಿದ್ರೆ ಸಜ್ಜನರಿಗೆ ಹಿತವಾಗುವಂತೆ ನುಡಿಯುವುದು, ಯಾವುದಾದರೆ ಲೋಕಹಿತಕಾರಿ ಆಗತ್ತೋ, ಸಜ್ಜನ ಹಿತಕಾರಿ ಆಗತ್ತೋ ಅಂತಹ ಮಾತುಗಳು. ಇದಕ್ಕೆ ನಾನು ಬಹಳ ಸತಿ ಒಂದು ಕತೆ ಹೇಳ್ತಾ ಇದ್ದೆ, ಎಲ್ಲರಿಗೂ ಗೊತ್ತಾದಂತಹ ಬಹಳ ಜನಕ್ಕೆ ತಿಳಿದಿರುವಂತಹ ಕತೆ. ಯಾರೋ ಒಬ್ಬರು ಕಳ್ಳರು ದುಷ್ಟರು ಯಾರೋ ಒಂದು ಒಳ್ಳೆಯವನ್ನ ಚೇಸ್ ಮಾಡ್ತಾ ಬಂದಿದ್ದಾರೆ, ಕೊಳ್ಳುಗಾರರು ಮರ್ಡರರ್ಸ್. ಸೊ ಅವನು ಭಯಪಟ್ಟು ಓಡ್ತಾ ಬಂದ, ಎಲ್ಲೋ ಒಂದು ಕಾಡಿನಲ್ಲಿ ಯಾರೋ ಒಂದು ಸನ್ಯಾಸಿ ಧ್ಯಾನದಲ್ಲಿ ಏನೋ ದೇವ್ರದ್ದು ಏನೋ ಚಿಂತೆ ಮಾಡ್ತಾ ಕೂತಿದ್ದಾನೆ. ಅವ್ನು ನೋಡ್ತಾ ಇರೋವಾಗಲೇ ಎಲ್ಲೋ ಒಂದು ಜಾಗದಲ್ಲಿ ಮುಚ್ಚಿಟ್ಕೊಂಡ. ಬಂದ್ರು ಕೊಳ್ಳುಗಾರರು ಬಂದ್ರು, ಒಂದು ಮನುಷ್ಯ ಈ ಕಡೆ ಓಡ್ತಾ ಬಂದ, ನೋಡಿದೀಯಾ, ಸತ್ಯ ಮಾತಾಡಬೇಕಂತ ಹೇಳಿ ಅವನು ಅಲ್ಲಿ ಬೊಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವ್ರು ಹೋಗಿ ಅವನು ಹೋಗಿ ಕೊಂದು ಬಿಡ್ತಾರೆ. ಸೊ ಆ ಒಳ್ಳೆ ಮನುಷ್ಯ ಸತ್ತು ಹೋಗ್ತಾನೆ. ಸೊ ಇಲ್ಲಿ ಸತ್ಯ ಅಂದ್ರೆ ಏನು ಅಂದ್ರೆ ಅವನಿಗೆ ಇದಾವೆ, ಅವನು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಕಣ್ಣಿಗೆ ಕಾಣಿಸ್ತಾ ಇದ್ರು. ಅವರು ಮರ್ಡರ್ಸ್ ಬಂದಿದ್ದಾರೆ, ಬಂಚ್ ಆಫ್ ಕಿಲ್ಲರ್ಸ್, ಅವನು ಯಾರು ಒಳ್ಳೆಯವನು. ಸೊ ನಿಜವಾಗಿ ಅವನು ರಕ್ಷಣೆ ಮಾಡಬೇಕಂದ್ರೆ ಈ ಮನುಷ್ಯ ಏನ್ ಹೇಳಬೇಕು, ನೋಡ್ರಿ ಅವನು ಆ ಕಡೆ ಹೋಗಿದ್ದಾನೆ, ಸುಳ್ಳನ್ನು ಹೇಳಿ ಅವನು ಅವನು ಬೇರೆ ಕಡೆ ಕಳಿಸ್ಬಿಡು, ಆವಾಗ ಅವನ ಪ್ರಾಣ ರಕ್ಷಣೆ ಆಗತ್ತೆ. ಅಂದ್ರೆ ಅಲ್ಲಿ ಸುಳ್ಳು ಸತ್ಯವಾಗತ್ತೆ, ಸತ್ಯ ಸುಳ್ಳಾಗತ್ತೆ. ಅಂದ್ರೆ ಅವನಲ್ಲಿದ್ದಾನೆ ಅಂತ ಅವನು ತೋರಿಸಿ ಅವನು ಕೊಲ್ಲಿಸುವುದು ಅದು ಕೆಟ್ಟದು, ಅದು ಅಸತ್ಯವಿದ್ದಂತೆ. ಅವನ ರಕ್ಷಣೆ ಮಾಡುವುದು ಒಂದು ಮಾತನ್ನು ಹೇಳಿ ಅದು ಸತ್ಯವಾಗತ್ತೆ. ಅಂದ್ರೆ ಲೋಕಹಿತವಾಗಬೇಕು, ಸಜ್ಜನರಿಗೆ ಹಿತವಾಗಬೇಕು, ಅಂತಹ ಮಾತೇ ನಿಜವಾದ ಸತ್ಯ. ಸೊ ಅಂತಹ ಸತ್ಯವನ್ನು ಮಾತಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸತ್ಯಂ ಅಂದ್ರೆ ಅದಕ್ಕೆ ಸತ್ಯಂ ಮಿಥ್ಯಾವಾದ ವರ್ಜನಂ ಭೂತ ಹಿತ ಕಥನಂ ವಾ ಅಂತ ಹೇಳಿ ವಿಜಯದಾಸರು ಟೀಕೆಯಲ್ಲಿ ಹೇಳುವಂತಹದ್ದು. ಅದಕ್ಕೆ ಸತ್ಯಂ ಅಂದ್ರೆ ಏನು, ಮಿಥ್ಯಾವಾದವನ್ನು ಮಾಡಕೂಡದು. ಅಷ್ಟೇ ಅಲ್ಲದೆ ಭೂತಹಿತ ಅಂದ್ರೆ ಪ್ರಾಣಿಗಳಿಗೆ ಒಳ್ಳೆಯದು ಮಾಡುವಂತಹ ಮಾತುಗಳನ್ನು ಮಾತಾಡಬೇಕು, ಸಜ್ಜನರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅದು ಅದರ ಉದ್ದೇಶ. ಅದಾದ ಮೇಲೆ ಸತ್ಯಂ ಅಷ್ಟೇಯಂ ಅಂತ ಹೇಳಿ, ಅಷ್ಟೇಯಂ ಅಂತೆ ಕಳತನ ಮಾಡದೇ ಇರುವುದು, ಕದಿಯುವುದು ಅದು ಇಲ್ಲದೆ ಇರುವುದು, ಕದಿಯುವ ಕೆಲಸ ಮಾಡದೇ ಇರುವುದು. ಸ್ಟೇಯಂ ಕದಿಯುವುದು, ಅಷ್ಟೇಯಂ ಕದಿಯದೇ ಇರುವುದು. ಅಂದ್ರೆ ಏನು, ಸ್ವಾಮಿ ಅನನುಜ್ಞಾತಸ್ಯ ತೃಣಾಗ್ರಸ್ಯ ಅಪಿ ಅಗ್ರಹಣಂ ಅಂತೇಳಿ. ಅಂದರೆ ಯಾವುದೇ ಒಂದು ವಸ್ತುವಿದರೆ ಅದರ ಯಜಮಾನ ಯಾರಿದ್ದಾರೋ ಆ ಯಜಮಾನನ ಅನುಜ್ಞೆಯಿಲ್ಲದೆ ಒಂದು ತೃಣ ಅಂದ್ರೆ ಒಂದು ಹುಲ್ಲು ಕಡ್ಡಿಯ ಕೊನೆಯಷ್ಟಾಗಲಿ ಅಪಿ ಅಗ್ರಹಣಂ ಅದನ್ನು ಕೂಡ ತಗೋಬಾರ್ದು. ಅಂದ್ರೆ ಹುಲ್ಲು ಕಡ್ಡಿ ಕೊನೆಯ ಭಾಗ ಕೂಡ ಅದರ ಆ ಓನರ್ ಆಫ್ ದ ಪ್ರಾಪರ್ಟಿ ಯಾರಿದ್ದಾನೋ ಅವನಿಗೆ ತಿಳಿಯದೆ ತಗೋಬಾರದು ಅಂತ ಹೇಳಿ. ಅಷ್ಟು ಒಂದು ಅಂದ್ರೆ ಕಳ್ಳರು, ಅನೇಕ ವಿಧವಾದ ಕಳ್ಳರು ಹಿಂದಿನಲ್ಲಿ, ಕೊಯ್ ಹೋತಾ ಹೈ ಪೈಸೆ ಕೆಚೋರ್, ಕೊದಿ ಹೋತಾ ಹೈ ರುಪಿಯಾ ಕಾಚೋರ್ ಅಂತೇಳಿ ಅನೇಕ ವಿಧವಾದ ಕಳ್ಳರು ಇರ್ತಾರೆ ಪ್ರಪಂಚದಲ್ಲಿ. ದೊಡ್ಡ ಕಳ್ಳರು, ಚಿಕ್ಕ ಕಳ್ಳರು, ಗೊತ್ತಿಲ್ಲದೆ ಕಳ್ಳತನ ಮಾಡುವವರು, ಗೊತ್ತಿದ್ದು ಕಳ್ಳತನ ಮಾಡುವವರು, ಮನುಷ್ಯರನ್ನು ಮೋಸ ಮಾಡಿ ಕಳ್ಳತನ ಮಾಡುವವರು, ಆಲ್ ಕೈಂಡ್ಸ್ ಆಫ್ ಸ್ಟೀಲಿಂಗ್ ಆಗ್ತಾ ಇರುತ್ತೆ. ಸೊ ಎಲ್ಲ ವಿಧವಾದ ಈ ಕಳ್ಳತನ, ಅದಕ್ಕೆ ಕಳ್ಳತನ ಅಂದ್ರೆ ಅದೇ ಕಳ್ಳತನವಿಲ್ಲದೆ ಇರಬೇಕಂದ್ರೆ ಕಳ್ಳತನ ಅಂದ್ರೆ ಆ ಸ್ವಾಮಿ ಗೊತ್ತಿಲ್ಲದೆ ತಗೊಳ್ಳುವುದು. ಕಳ್ಳತನ ಇಲ್ಲದೆ ಇರಬೇಕಂದ್ರೆ ಒಂದು ಹುಲ್ಲು ಕಡ್ಡಿ ಕೊನೆ ಭಾಗ ಕೂಡ ನಾವು ಆ ಯಜಮಾನನ ಆಜ್ಞೆ ಅನುಜ್ಞೆ ಇಲ್ಲದೆ ನಾವು ತಗೋಬಾರದು ಅನ್ನುವಷ್ಟು ಸ್ಟ್ರೀಟ್ ಫಾರ್ವರ್ಡ್ನೆಸ್, ಅಷ್ಟು ಒಂದು ಇಂಟೆಗ್ರಿಟಿ ಇರಬೇಕಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಸೊ ಅದೇ ಮತ್ತೆ ಅದಾದ ಮೇಲೆ ಅಪರಿಗ್ರಹ, ಯಾವದರ್ಥ ಪರಿಗ್ರಹ ಅಂತೇಳಿ, ಸತ್ಯಮಸ್ತೇಯಂ ಯಾವ ಅರ್ಥ ಪರಿಗ್ರಹ ಅಂತೇಳಿ. ಯಾವದರ್ಥ ಪರಿಗ್ರಹ ಅಂದ್ರೆ ಏನು, ಯಾವತ ಶರೀರ ಅವಸ್ಥಿತಿ ಭವತಿ ತಾವತ್ ಪರಿಮಾಣ ಅರ್ಥ ಯಾವದರ್ಥ ಅಂತೇಳಿ. ತಸ್ಯ ಪರಿಗ್ರಹ ಸ್ವೀಕಾರ ಯಾವದರ್ಥ ಪರಿಗ್ರಹ, ನಾವು ಪರಿಗ್ರಹ ಸ್ವೀಕಾರ ಮಾಡಬೇಕು. ಎಷ್ಟು ಯಾವದ ಅರ್ಥ, ಎಷ್ಟು ಅರ್ಥ ಅಂದ್ರೆ ಏನು, ಎಷ್ಟು ನಮಗೆ ವಸ್ತುಗಳ ಅರ್ಥ ಅಂದ್ರೆ ವಸ್ತುಗಳು ಸಂಪತ್ತು ಯಾವುದೇ ಆಗಲಿ, ಪದಾರ್ಥಗಳು, ಅವು ನಾವು ಎಷ್ಟು ತಗೋಬೇಕು? ಯಾವದ್ ಅರ್ಥ ಪರಿಗ್ರಹ ನಮಗೆ ಶರೀರ ಯಾತ್ರೆ ಮಾಡುವುದಕ್ಕಂದ್ರೆ ಲೈವ್ಲಿಹುಡ್ಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಸ್ವೀಕಾರ ಮಾಡುವುದು. ತಾವತ್ ಪರಿಮಾಣ ಅರ್ಥ ಯಾವದರ್ಥ, ಅಷ್ಟು ಪರಿಮಾಣದಲ್ಲಿ ಮಾತ್ರ ನಮ್ಮ ಶರೀರ ಯಾತ್ರೆಗೆ ಬೇಕಾದಷ್ಟು ಪರಿಮಾಣದಲ್ಲಿ ಮಾತ್ರ ಅರ್ಥ ಸ್ವೀಕಾರ ಮಾಡುವುದು, ಅದು ಯಾವದರ್ಥ ಪರಿಗ್ರಹ ಅಂತೇಳಿ. ಇದು ಈ ಕಾಲದಲ್ಲಿ ಬಹಳ ಅಪ್ಲಿಕಬಲ್ ಆಗುವಂತಹದ್ದು. ಕೆಲವು ಜನ ನಾವು ಕೇಳೇ ಇರ್ತೀವಿ, ಲಕ್ಷ ಕೋಟಿ 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 ಲಕ್ಷ ಲಕ್ಷ ಕೋಟಿ ಅರ್ಥವಿಲ್ಲದೆ ಸಂಪತ್ತು ಸಂಪತ್ತು ಸಂಪತ್ತು, ಎಷ್ಟು ಸಂಪತ್ತು ಅಂದ್ರೆ ಮೋಸ ಮಾಡಿ ಪ್ರಪಂಚದಲ್ಲಿ ಇರುವವರನ್ನೆಲ್ಲರನ್ನೂ ಮೋಸ ಮಾಡಿ ಎಷ್ಟು ಸಂಪತ್ತು ಗಳಿಸಲಿಕ್ಕಾಗತ್ತೆ, ಅವರಿಗೆ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೂರಾರು ತರಕ್ಕೆ ಸರಿ ಹೋಗುವ ಅಷ್ಟು ಸಂಪತ್ತು ಎಷ್ಟಾದ್ರೂ ಸಾಕಾಗೋದಿಲ್ಲ. ಅಷ್ಟು ಸಂಪತ್ತನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವದತ್ತ ಪರಿಗ್ರಹ ಅಂತೇಳಿ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಸತ್ಯಮಸ್ತೇಯಂ ಯಾವದತ್ತ ಪರಿಗ್ರಹ, ಸೊ ಶರೀರ ಯಾತ್ರೆ ನಡೆಸುವುದಕ್ಕೆ ಬೇಕಾದಷ್ಟು ಮಾತ್ರ ಧಾನ್ಯಾದಿಗಳನ್ನು ನಾವು ಸ್ವೀಕಾರ ಮಾಡಬೇಕು. ಅದಾದ ಮೇಲೆ ಬ್ರಹ್ಮಚರ್ಯಂ ತಪಸ್ ಅಂತೇಳಿ, ಇಲ್ಲಿ ಬ್ರಹ್ಮಚರ್ಯ ಅದಕ್ಕೆ ವಿಸ್ತಾರವಾಗಿ ಬರುತ್ತೆ ಅರ್ಥ ಏನು ಅನ್ನೋದು ನೋಡೋಣ. ಅದಾದ್ಮೇಲೆ ತಪ ಅಂದ್ರೆ ತಪ ಆಲೋಚನೆ ಅಂತ ಒಂದು ಅರ್ಥ. ತಪ ಅಂದ್ರೆ ನಮ್ಮ ದೇಹಕ್ಕೆ ತಾಪವನ್ನು ಕೊಡುವುದು. ಉಪವಾಸಾದಿಗಳು ವ್ರತಾದಿಗಳು ಇತ್ಯಾದಿ ನಾನಾ ವಿಧವಾದಂತಹ ತತ್ವ ವಿಚಾರ ಮಾಡುವುದಕ್ಕೆ ಬೇಕಾದಂತದ್ದು ಯಾವ್ದಿದೆ ಅವೆಲ್ಲವನ್ನು ಕೂಡ ತಪಸ್ಸು ಅಂತ ಕರೀತಾರೆ. ತದ್ದಿ ತಪಸ್ ತೃದ್ಧಿ ತಪ ಅಂತ ಹೇಳಿದಂತೆ ಅಂತಹ ತಪ ಕಾರ್ಯ ಅಂತೆ. ನಾವು ತಪಸ್ಸು ಅಂದ್ರೆ ಕಾಡಿಗೆ ಹೋಗಿ ಮೂಗು ಮುಚ್ಚಿಕೊಂಡು ತಪ್ಪು ಮಾಡೋ ತಪಸ್ಸದು ಮಾತ್ರವೇ ತಪಸ್ಸಲ್ಲ. ತಪಸ್ಸು ಅಂತ ಹೇಳಿದರೆ ಉಪವಾಸ, ಏಕಾದ ಉಪವಾಸ ಮಾಡುವುದೊಂದು ವಿಧವಾದ ತಪಸ್ಸು ಆಗುತ್ತೆ. ಇತ್ಯಾದಿ ಇವೆಲ್ಲವೂ ಕೂಡ ತಪಸ್ಸುಗಳಿಗೆ ಬರುವಂತಹದ್ದು. ಸೊ ಅಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ತಪ ಅಂದ್ರೆ ಆ ವಿಧವಾದಂತಹ ಅರ್ಥವನ್ನು ಕೊಡುತ್ತೆ. ಸೊ ಅದು ತಪಸ್ಸು ಇರಬೇಕು. ಅದಾದ ಮೇಲೆ ತಪ ಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ ಅಂತೇಳಿ. ಸೊ ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮಚರ್ಯ ತಪ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಬ್ರಹ್ಮಚರ್ಯಂ ತಪಶೌಚಂ, ಬ್ರಹ್ಮಚರ್ಯ ಅಂತ ಹೇಳಿದರೆ ಏನು ಅರ್ಥ ಅದಕ್ಕೆ ಅಂತೇಳಿ. ಇಲ್ಲಿ ಬ್ರಹ್ಮಚರ್ಯ ಅಂತ ಹೇಳಿದರೆ ಯಾವ ವಿಧವಾದಂತಹ ಅದಕ್ಕೂ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಬ್ರಹ್ಮಚರ್ಯ ಅಂದ್ರೆ ಸ್ಮರಣಂ ಕೀರ್ತನಂ ಕೇಳಿಹಿ ಪ್ರೇಕ್ಷಣಂ ಗುಹ್ಯ ಭಾಷಣಂ ಸಂಕೇತೋ ಅಧ್ಯವಸಾಯಶ್ಚ ಕ್ರಿಯಾ ನಿವೃತ್ತಿ ದೇವಚ ಏತನ್ ಮೈಥುನಂ ಅಷ್ಟಾಂಗಂ ಪ್ರವದಂತಿ ಮನೀಷಿಣಃ ವಿಪರೀತಂ ಬ್ರಹ್ಮಚರ್ಯಂ ಏತದೇವ ಅಷ್ಟಲಕ್ಷಣಂ ಅಂತೇಳಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸೊ ಈ ಯಾವುದೇ ಒಂದು ವ್ಯಕ್ತಿಗೆ ಅಂದ್ರೆ ಗಂಡಸಿಗೆ ಹೆಂಗಸು ಮೇಲಾಗಿರಿ, ಹೆಂಗಸಿಗೆ ಗಂಡಸಿನ ಮೇಲಾಗಿರಿ, ಆ ಪ್ರೀತಿ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಸ್ಮರಣೆ ಮಾಡುವುದು ಒಬ್ಬರಿನ್ನೊಬ್ಬರದು, ಇಲ್ಲ ಕೀರ್ತನೆ ಮಾಡುವುದು, ಕೇಳಿ ಮಾಡುವುದು. ಅಂದ್ರೆ ಇವೆಲ್ಲವೂ ಕೂಡ ವೇರಿಯಸ್ ಕೈಂಡ್ಸ್ ಆಫ್ ಅಂದ್ರೆ ಆ ವ್ಯಕ್ತಿಯನ್ನು ಸ್ತ್ರೀ ಪುರುಷನಾಗಲಿ ಪುರುಷ ಸ್ತ್ರೀಯನಾಗಲಿ ವರ್ಣನೆ ಮಾಡುವುದಾಗಲಿ, ಸ್ಮರಣೆ ಮಾಡುವುದು, ವರ್ಣನೆ ಮಾಡುವುದು, ಕ್ರೀಡೆ ಮಾಡುವುದು, ಇಲ್ಲ ಕೇಳಿ ಅಂದ್ರೆ ಕ್ರೀಡೆ ಮಾಡುವುದು, ಪ್ರೇಕ್ಷಣಂ ಚೆನ್ನಾಗಿ ನೋಡುವುದಾಗಲಿ, ಇಲ್ಲ ಗುಹ್ಯ ಭಾಷಣ ಏಕಾಂತದಲ್ಲಿ ಮಾತನಾಡುವುದಾಗಲಿ, ಸಂಕೇತಗಳನ್ನು ಸಂಜ್ಞೆ ಮಾಡುವುದು, ಇಲ್ಲ ಅಧ್ಯವಸಾಯ ಅಂತ ಸಂಪರ್ಕಿಸುವ ನಿಶ್ಚಯ ಮಾಡಿಕೊಳ್ಳುವುದು, ಅದೇ ವಿಧವಾಗಿ ಸಂಭೋಗ ಮಾಡುವುದು, ಕ್ರಿಯಾ ನಿವೃತ್ತಿ ರೇವಚ ಅಂದ್ರೆ ಕ್ರಿಯಾ ನಿತರಾಂ ವೃತ್ತಿ ಅಂದ್ರೆ ಕ್ರಿಯೆಯಲ್ಲಿಯೇ ಮುಳುಗಿರುವುದು, ಸಂಭೋಗ ಮಾಡುವುದು, ಇವೆಲ್ಲವೂ ಕೂಡ ಎಂಟು ವಿಧವಾದಂತಹ ಮೈಥುನ ಕಾರ್ಯಗಳು ಒಟ್ಟಿಗೆ ಸೇರುವಂತಹದ್ದು ಅಷ್ಟಾಂಗ ಅಂತೇಳಿ ಪ್ರವದಂತಿ ಮನೀಷನ. ಇದರ ವಿಪರೀತ ಇದು ಮಾಡದೇ ಇರುವುದು ಬ್ರಹ್ಮಚರ್ಯ ಅಂತೇಳಿ ನಮ್ಗೆ ಸಂಶಯ ಬರುತ್ತೆ, ಅನೇಕ ಸಂದೇಹಗಳು ಬರುತ್ತೆ. ಇದು ಹೇಗೆ ರೀ, ನಾವು ಮಕ್ಕಳು ಪಡೆಯಬೇಕಂದ್ರೆ ಇವೆಲ್ಲವೂ ಬೇಕಾಗಿರುತ್ತೆ. ಸೊ ಇದು ಮಾಡದೇ ಇರುವುದು ಹೇಗೆ ಬ್ರಹ್ಮಚರ್ಯವಾಗುತ್ತೆ, ಹೇಗೆ ಸಾಧ್ಯವಾಗುತ್ತೆ? ಫಸ್ಟ್ ಆಫ್ ಆಲ್ ಇದು ಪ್ರಾಕ್ಟಿಕಲೇ ಅಲ್ಲವಲ್ಲ, ಇದು ಯಾಕೆ ಹೇಳ್ತಾ ಇದ್ದಾರೆ ಹೀಗೆ ಅಂತೇಳಿ. ಇಲ್ಲಿ ನಮಗೆ ಒಂದು ಒಳ್ಳೆ ಉದಾಹರಣೆ ಬರುತ್ತೆ, ನೀವೆಲ್ಲರೂ ಕೇಳೇ ಇರ್ತೀರ. ಕೊನೆಗೆ ಮಹಾಭಾರತ ಯುದ್ಧ ಮುಗಿದ ನಂತರ ಅಶ್ವತ್ಥಾಮ ಒಂದು ಸಂದರ್ಭದಲ್ಲಿ ದುರ್ಯೋಧನ ಅಂತ ಹೇಳಿಬಿಟ್ಟು ನಾನು ಅವರ ಪಾಂಡವರನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಭೀಮಾಡಿಸ್ಕೊಂಡು ಬಂದಾಗ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡುವುದು, ಆಗ ಅರ್ಜುನ ಬ್ರಹ್ಮಾಸ್ತ್ರ ಬಿಡ್ತಾನೆ. ಸೊ ಎರಡು ಬ್ರಹ್ಮಾಸ್ತ್ರಗಳು ಬಂದು ಎರಡು ಒಂದಕ್ಕೊಂದು ಡಿ ಹೊಡೆದ್ರೆ ಇನ್ನ ಪ್ರಪಂಚವೇ ನಾಶವಾಗುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತೇಳಿ ವೇದವ್ಯಾಸರು ಬಂದು ಆ ಎರಡು ಬ್ರಹ್ಮಾಸ್ತ್ರಗಳ ಮಧ್ಯದಲ್ಲಿ ನಿಂತು ಆ ಬ್ರಹ್ಮಾಸ್ತ್ರಗಳನ್ನು ತಗೊಳ್ಳ್ರಿ ಅಂತ ಕರೀತಾರೆ, ಹೇಳ್ತಾರೆ. ಹೇಳಿದಾಗ ಅರ್ಜುನ ತಾನನ್ನು ಅದನ್ನು ಹಿಂದೆ ತಗೊಳ್ಳಕ್ಕಾಗತ್ತೆ, ಅಶ್ವತ್ಥಾಮನಿಂದ ಆಗೋದಿಲ್ಲ, ಅದಕ್ಕೆ ಪ್ರೀರಿಕ್ವಿಸಿಟ್ ಏನಂತ ಹೇಳಿದ್ರೆ ಬ್ರಹ್ಮಚರ್ಯ ಪಾಲಿಸುವವರು ಹಿಂದೆ ತಗೋಬಹುದು, ಬ್ರಹ್ಮಚರ್ಯ ಪಾಲಿಸದೇ ಇದ್ರೆ ಹಿಂದೆ ತಗೊಳ್ಳಕ್ಕಾಗೋದಿಲ್ಲ ಅಂತೇಳಿ. ಅಲ್ಲಿ ಆಚಾರ್ಯರು ಹೇಳ್ತಾರೆ, ಶತ್ರುತೇಜ ಬ್ರಹ್ಮಚಾರಿ ಕೌಮಾರಾದಪಿ ಪಾಂಡವ ನಿವರ್ತನೆ ತತಃಶಕ್ತೋ ನಾಯಂ ದ್ರೋಣಾತ್ಮಜೋಪಿ ಸನ್ ಅಂತೇಳಿ. ಅಲ್ಲಿ ಸುಂದರವಾಗಿ ಹೇಳ್ತಾರೆ, ಚಿಕ್ಕ ಹುಡುಗ ಇದ್ದಾಗಿಂದಲೂ ಚಿಕ್ಕತನದಿಂದಲೂ ಅರ್ಜುನ ಬ್ರಹ್ಮಚರ್ಯವನ್ನು ಪಾಲಿಸಿದ, ಕ್ಷತ್ರಿಯನ ತೇಜಸ್ವಿ ಇದ್ದಾನೆ, ಬ್ರಹ್ಮಚಾರಿಯಾಗಿದ್ದ ಅರ್ಜುನ. ಆದ್ದರಿಂದ ಅರ್ಜುನನಿಗೆ ಆ ಬ್ರಹ್ಮಾಸ್ತ್ರವನ್ನು ಹಿಂದೆತ್ತಕೊಳ್ಳಕ್ಕಾಯಿತು. ಆದರೆ ದ್ರೋಣನ ಮಗನಾದಂತಹ ಅಶ್ವತ್ಥಾಮ ಆ ಬ್ರಹ್ಮಚರ್ಯವನ್ನು ಸರಿಯಾಗಿ ಮಾಡಲಿಲ್ಲ, ಆದ್ದರಿಂದ ಅವನಿಗೆ ಹತ್ತಕೊಳ್ಳಕ್ಕಾಗುವುದಿಲ್ಲ ಅಂತ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ಇದೇನಲ್ಲಿ ಅರ್ಜುನ ದ್ರೌಪದಿಯನ್ನು ಮದುವೆ ಆದ, ಸುಭದ್ರೆಯನ್ನು ಮದುವೆ ಆದ, ಉಲೂಚಿಯನ್ನು ಮದುವೆ ಆದ, ಚಿತ್ರಾಂಗದನ್ನು ಮದುವೆ ಆದ, ಈ ವಿಧವಾಗಿ ಇಷ್ಟು ಮಂದಿಯನ್ನು ಮದುವೆ ಆದ, ಅವರಿಂದ ಮಕ್ಕಳನ್ನು ಪಡೆದ, ಎಲ್ಲಾ ಮಾಡಿದ ಅರ್ಜುನ ಬ್ರಹ್ಮಚಾರಿ ಆದ. ಆದರೆ ಬ್ರಹ್ಮಚಾರಿ ಅಂತ ನಾವೆಲ್ಲರೂ ತಿಳಿದಂತಹ ಅಶ್ವತ್ಥಾಮ ಬ್ರಹ್ಮಚಾರಿ ಆಗಲಿಲ್ಲ, ಅಶ್ವತ್ಥಾಮ ಬ್ರಹ್ಮಚಾರಿಯ ಸರಿಯಾಗಿ ಮಾಡಲಿಲ್ಲ ಅಂತೇಳಿ. ಇದು ಏನು ಅಂತೇಳಿ ಅದಕ್ಕೆ ಏನಂತ ಹೇಳಿದ್ರೆ, ಇಲ್ಲಿ ಅಬ್ರಹ್ಮಚಾರ್ಯ ಇಲ್ಲಿ ಹೇಳಿದ ಅಬ್ರಹ್ಮಚಾರ್ಯಾದ್ ಇತ್ಯುಕ್ತೇ ವ್ಯಾಸೋ ದ್ರೌಣಿಂ ಅಭಾಷತ ನಿವರ್ತನ ಸಮರ್ಥಸ್ತಂ ದೇಹಿ ನೈಸರ್ಗಿಕ ಮಣಿಂ ಅಂತೇಳಿ. ನೀನು ಬ್ರಹ್ಮಚರ್ಯವನ್ನು ಬಿಟ್ಟಿದೀಯ, ಆದ್ರಿಂದ ನಿನ್ಗೆ ತಗೊಳ್ಳಕ್ ಆಗಲಿಲ್ಲ, ಇದನ್ನು ಹಿಂತಗೊಳ್ಳಕ್ಕಾಗಲಿಲ್ಲ, ಆದ ಕಾರಣದಿಂದ ನಿನ್ನ ಬ್ರಹ್ಮಾಸ್ತ್ರವನ್ನು ತಿರುಗಿಸಲಕ್ಕೆ ಅಸಮರ್ಥ ಅಂತ, ನೀನು ನಿನ್ನಲ್ಲಿ ಸ್ವಾಭಾವಿಕವಾಗಿರುವಂತಹ ಮಣಿಯನ್ನು ಕೊಟ್ಟುಬಿಡುವು ಅಂತೇಳಿ ವೇದವ್ಯಾಸ ಕೇಳಿದಂತ ಸಮಾಧಾನ ಕೇಳ್ತೀನಿ. ಇಲ್ಲಿ ಹೇಗೆ ಅಶ್ವತ್ಥಾಮ ಬ್ರಹ್ಮಚಾರಿ ಅಲ್ಲ, ಹೇಗೆ ಅರ್ಜುನ ಬ್ರಹ್ಮಚಾರಿ ಆದ, ಇದರ ಅರ್ಥ ಏನು ಅಂತ ಹೇಳಿದರೆ, ಬ್ರಹ್ಮಚಾರಿ ಅಂತ ಹೇಳಿದರೆ ನಮಗೆ ಶಾಸ್ತ್ರ ವಿರುದ್ಧವಾದಂತಹ ಈ ಯಾವುದು ಅಷ್ಟಾಂಗ ಇದು ಹೇಳಿದ್ದಾರೋ ಅದು ಶಾಸ್ತ್ರ ವಿರುದ್ಧವಾಗಿ ಮಾಡಬಾರದು, ಶಾಸ್ತ್ರೋಕ್ತವಾಗಿ ಮಾಡಬಹುದು. ಯಾಕೆ ಶಾಸ್ತ್ರ ವಿರುದ್ಧ ಯಾವುದು, ಶಾಸ್ತ್ರೋಕ್ತ ಯಾವುದು, ಯಾಕೆ ಅಶ್ವತ್ಥಾಮಗೆ ಆಗಲಿಲ್ಲ, ಯಾಕೆ ಅರ್ಜುನನಿಗೆ ಆಯಿತು ಅಂತ ಹೇಳಿದರೆ, ತನ್ನ ತನ್ನ ಪತಿ ತನ್ನ ತನ್ನ ಪತ್ನಿಗಳ ಜೊತೆಲಿ ಇರುವುದು ತಪ್ಪಿಲ್ಲ, ಅಷ್ಟೇ ಅಲ್ಲ ಪರಪುರುಷ ಆಗಲಿ ಪರಸ್ತ್ರೀ ಜೊತೆಲಿ ಅಂತಹ ಪ್ರವರ್ತನೆಗಳು ಯಾವುದು ಮಾಡಕೂಡುದು ಒಂದು. ಅಷ್ಟೇ ಅಲ್ಲದೆ ತಮ್ಮದೇ ಆದಂತಹ ಪತಿ ಪತ್ನಿಗಳ ಸಹಿತ ಅವರಲ್ಲಿ ನಿಷಿದ್ಧ ಕಾಲಗಳಲ್ಲಿ ಆಗಲಿ ಈ ವಿಧವಾಗಿ ಈ ನಿಷಿದ್ಧ ಸಮಯಗಳಲ್ಲಿ ಅವೆಲ್ಲ ಮಾಡದೇ ಇರಬೇಕು ಅಂತೇಳಿ. ಸೊ ಈ ವಿಧವಾಗಿ ಶಾಸ್ತ್ರಭೀತವಾದ ರೀತಿಯಲ್ಲಿ ಅವೆಲ್ಲ ಮಾಡಬೇಕು, ಶಾಸ್ತ್ರ ವಿರುದ್ಧವಾಗಿ ಮಾಡಕೂಡದು ಅಂತೇಳಿ. ಅರ್ಜುನ ಅದೆಲ್ಲವೂ ಶಾಸ್ತ್ರಭೀತವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾದ ಕಾರಣದಿಂದ ಅವನು ಬ್ರಹ್ಮಚಾರಿ, ಇಷ್ಟು ಮಂದಿ ಹೆಣ್ಣನಿದ್ದು ಅವನಿಂದ ಮಕ್ಕಳನ್ನು ಪಡೆದರೂ ಕೂಡ ಅರ್ಜುನ ಬ್ರಹ್ಮಚಾರಿಯಾಗಿದ್ದ. ಆದರೆ ಅಶ್ವತ್ಥಾಮ ಏನು ಮಾಡಿದ, ತಾನು ಆ ದುರ್ಯೋಧನ ಹೇಳ್ತಾನೆ, ನಾ ಅಶ್ವತ್ಥಾಮಗೆ ಹೇಳುವಂತಹ ಅಶ್ವತ್ಥಾಮ ದುರ್ಯೋಧನಿಗೆ ವಚನ ಕೊಡ್ತಾನೆ, ನಾನು ಪಾಂಡವರೆಲ್ಲ ನಿರ್ವಂಶ ಮಾಡಿಬಿಡ್ತೀನಿ ಅಂತೇಳಿ. ಆಗ ದುರ್ಯೋಧನ ಆಯ್ತು ಅವರೆಲ್ಲ ನಿರ್ವಂಶ ಆಗಿಬಿಟ್ರೆ ಪ್ರಾಜನಿ ಯಾರಿಲ್ಲ, ಪಾಂಡವರನ್ನು ಸಂಹಾರ ಮಾಡ್ತೀನಿ, ಅವ್ರ ಮಕ್ಕಳನ್ನು ಎಲ್ಲರನ್ನು ಸಂಹಾರ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಮತ್ತೆ ರಾಜ್ಯಕ್ಕೆ ಯಾರು ಬರ್ತಾರೆ, ದುರ್ಯೋಧನನ ಮಕ್ಕಳೆಲ್ಲ ಕೂಡ ಯುದ್ಧದಲ್ಲಿ ಸತ್ತೋದು, ದುರ್ಯೋಧನ ಸಾಯಲಕ್ಕೆ ಬಿದ್ದಿದ್ದಾನೆ, ಕೌರವರಲ್ಲಿ ಯಾರು ಉಳಿದಿಲ್ಲ, ಅವರ ಮಕ್ಕಳು ಯಾರು ಉಳಿದಿಲ್ಲ, ಈ ಮತ್ತೆ ಯಾರು ಬರಬೇಕು, ತನ್ನ ವಂಶದವರು ಬರಬೇಕಂತ ದುರ್ಯೋಧನ ಆಶೆ. ಅದಕ್ಕೆ ದುರ್ಯೋಧನ ಕೇಳ್ತಾನೆ, ನನ್ನ ಹೆಂಡತಿಯ ಭಾನುಮತಿ ಅವಳನ್ನು ನೀನು ಅವಳ ಮಕ್ಕಳನ್ನು ಅವಳನ್ನು ಸಂಭೋಗ ಮಾಡಿ ಮಕ್ಕಳನ್ನು ಪಡಿ ಅಂತ ಅಶ್ವತ್ಥಾಮನ ಕೇಳ್ತಾನೆ. ಅಶ್ವತ್ಥಾಮ ಸರಿ ಅಂತ ಒಪ್ತಾನೆ. ಅಷ್ಟೇ, ಅಶ್ವತ್ಥಾಮ ಮನಸ್ಸಿನಲ್ಲಿ ವಿಕಾರ ಬಂತ ಇಲ್ಲ ಅಂಬುದಲ್ಲ, ಸರಿ ಅಂತ ಒಂದು ಮಾತು ಹೇಳಿದ್ನಲ್ವ, ಅವನು ಬ್ರಹ್ಮಚರ್ಯ ಹೋಯ್ತು. ಅಂದರೆ ಬ್ರಹ್ಮಚರ್ಯ ಅಷ್ಟು ಶಾಸ್ತ್ರವಿಹಿತವಾಗಿದ್ದಾಗ ಅದೆಲ್ಲವೂ ಸರಿಯೇ, ಶಾಸ್ತ್ರವಿಹಿತವಲ್ಲದೆ ಇದ್ದಾಗ ಬ್ರಹ್ಮಚರ್ಯ ಹುಟ್ಟೋಗತ್ತೆ. ಇಂತಹ ಒಂದು ಪ್ರವರ್ತನೆ ಇರಬೇಕು ಅನ್ನೋದು ಆ ಒಳಗಿನ ಅರ್ಥ. ಸೊ ಶಾಸ್ತ್ರಗಳು ನಮಗೆ ಬಹಳ ಅರ್ಥವತ್ತವಾದಂತಹ ಮಾತುಗಳನ್ನು ನಾನ್ ಪ್ರಾಕ್ಟಿಕಲ್ ಯಾವುದು ಹೇಳೋದಿಲ್ಲ, ಎಲ್ಲವೂ ಪ್ರಾಕ್ಟಿಕಲ್ ಅಟ್ ದ ಸೇಮ್ ಟೈಮ್ ಪ್ಯೂರ್ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಕಾನ್ಸೆಪ್ಟ್ಸ್ ಕೊಡುವಂತಹದ್ದು ಶಾಸ್ತ್ರಗಳು. ಸೊ ಈ ವಿಧವಾಗಿ ಶಾಸ್ತ್ರದಲ್ಲಿ ಹೇಳುವಂತಹದ್ದು ಅಂತಹ ಪರಿಸ್ಥಿತಿಯನ್ನೇ ಹೇಳುತ್ತೆ. ಸೊ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾಶ್ರಮ ಅಂತ ಹೇಳಿದಾಗ ಆ ಬ್ರಹ್ಮಚರ್ಯವನ್ನು ಅಂತಹ ಶಾಸ್ತ್ರರಹಿತವಾದಂತಹ ಬ್ರಹ್ಮಚರ್ಯವನ್ನು ಮಾತ್ರ ಹೇಳುತ್ತೆ ಅನ್ನೋದು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು. ಸೊ ಅದು ಅಲ್ಲಿ ಹೇಳುವಂತಹದ್ದು. ಸೊ ಅದಾದ್ಮೇಲೆ ಶೌಚಂ ಅಂತ ಹೇಳಿದರೆ ಇದು ನೆಕ್ಸ್ಟ್ ಇನ್ನೊಂದು ಶೌಚಂ ಶುಚಿ ಶುಚಿಯಾಗಿರುವುದು. ಇದು ಶೌಚಂ ಅಂತ ಹೇಳಿದ್ರೆ ಶುಚಿಯಾಗಿರುವುದನ್ನು ಮಡಿ ಮಡಿ ಅಂತ ಮಡಿಯನ್ನು ಆಕ್ಚುಲ್ ಆಗಿ ಸತ್ಯಂ ಕೂಡ ಶೌಚಂನಲ್ಲಿ ಬರುವಂತಹದ್ದು. ಶೌಚಂ ಅಂತ ಹೇಳಿದ್ರೆ ಒಳಗಿನ ಪ್ಯೂರಿಟಿ ಹೊರಗಿನ ಪ್ಯೂರಿಟಿ ಎರಡೂ ಬೇಕು, ಯಾವುದೇ ಒಂದು ಸಾಕಾಗೋದಿಲ್ಲ ಅಂತೇಳಿ. ಶೌಚಂ ಅಂದ್ರೆ ಹೊರ ಒಳಗಿನ ಶುದ್ಧಿ ಬೇಕಂತೇಳಿ ಅದಕ್ಕೆ ಹೇಳ್ತಾರೆ. ಹೇಳುವಾಗ ಏತನ್ಮೇತಾಶ್ರಾಂ ಪ್ರವೃತ್ತಿ ಮನೀಷಿಣಃ ವಿಪರೀತಂ ಬ್ರಹ್ಮಚರ್ಯಂ ಏತದೇವ ಅಷ್ಟಲಕ್ಷಣಂ ಅಂತ ಹೇಳಿ ಅದಾದ್ಮೇಲೆ ತಪ ಉಪವಾಸಾದಿ ಅದಾದ ಮೇಲೆ ತತ್ವ ಪರ್ಯಾಲೋಚನಂ ವಾ ಅಂತೇಳಿ ತಪ ಅನ್ನೋದಕ್ಕೆ ಉಪವಾಸ ಮುಂತಾದವು ಅಷ್ಟೇ ಅಲ್ಲದೆ ತತ್ವ ಪರ್ಯಾಲೋಚನ ಅಂದ್ರೆ ತತ್ವವನ್ನು ನಾವು ತತ್ವ ಚಿಂತನೆ ಮಾಡುವುದು ಯಾವುದು ಪರಿತಃ ಆಲೋಚನ ತತ್ವದ ಆಲೋಚನೆ ತತ್ವ ಜ್ಞಾನವನ್ನು ಪಡೆಯುವಂತಹ ವಿಧಾನಗಳು ಅವೆಲ್ಲವೂ ಕೂಡ ತಪಸ್ಸಿನಲ್ಲಿ ಬರುವಂತಹದ್ದು. ಶೌಚಂ ಅಂದ್ರೆ ಬಾಹ್ಯ ಅಭ್ಯಂತರ ಶುದ್ಧಿ ಅಂತ ಹೇಳಿ ನಾವು ಪುಂಡರೀಕ ಮಂತ್ರವನ್ನು ಹೇಳುವಾಗ ನಾವು ಎಲ್ಲರೂ ಹೇಳ್ತೀವಿ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂತ ಹೇಳಿ ಹೇಳುವಾಗ ಅದನ್ನು ಪವಿತ್ರ ಮಾಡುತ್ತೆ ಅಂತ ಹೇಳಿ ಹೇಳುವಾಗ ಸಬಾಹ್ಯಾಭ್ಯಂತರ ಶುದ್ಧಿ ಅಂತೇಳಿ ಪುಂಡರೀಕಾಕ್ಷ ನಾಮವನ್ನು ಹೇಳಿದಂತೇನೆ ಭಗವಂತನ ನಾಮವನ್ನು ಹೇಳಿದಂತೇನೆ ಒಳಗೆ ಹೊರಗೆ ಶುದ್ಧಿ ಆಗ. ಸೊ ಒಟ್ಟಿಗೆ ಅಲ್ಲಿ ಇಂಪಾರ್ಟೆನ್ಸ್ ಏನಂದ್ರೆ ಹೊರಗೆ ಒಳಗೆ ಎರಡೂ ಕೂಡ ಶುದ್ಧಿ ಬೇಕು ಅಂತ ಹೇಳಿ. ಆ ಒಳಗಿನ ಹೊರಗಿನ ಶುದ್ಧಿ ಬೇಕು ಅನ್ನುವ ವಿಷಯ ಯಾವುದಿದೋ ಅದು ಶೌಚಂ ಅಂತೇಳಿ. ಬಾಹ್ಯ ಅಭ್ಯಂತರ ಶುಚಿ ಅಂತೇಳಿ ಹೊರಗೆ ಒಳಗೆ ಇರುವ ಬೇಕಾದಂತಹ ಶುದ್ಧಿ ಇರಬೇಕು ಅಂತೇಳಿ. ಸೊ ಈ ಒಳಗಿನ ಶುದ್ಧಿ ಹೇಗೆ ಬರುತ್ತೆ? ಹೊರಗಿನ ಶುದ್ಧಿ ಸ್ನಾನ ಮಾಡ್ತೀವಿ ನೀರಿನಲ್ಲಿ ಬರುತ್ತೆ. ಒಳಗಿನ ಶುದ್ಧಿ ಹೇಗೆ ಬರುತ್ತೆ ಅಂದ್ರೆ ಒಳಗಿನ ಶುದ್ಧಿ ಬರಬೇಕಂದ್ರೆ ಇಂಟಿಗ್ರಿಟಿ ಇತ್ಯಾದಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ನಮ್ಮ ಪ್ರವರ್ತನೆ ಸರಿಯಾಗಿದ್ರೆ ಒಳಗಿನ ಶುದ್ಧಿ ಬರುತ್ತೆ. ನಾವು ಹೇಳ್ತೀವಿ ವಚಸ್ಸಿ ಏಕಂ ಮನಸ್ಸಿ ಏಕಂ ಕರ್ಮಣ್ಯ ಏಕಂ ಮಹಾತ್ಮ ನಾಮ ಅಂತ ಹೇಳಿ, ಇಲ್ಲ ವಚಸ್ಸಿ ಏಕಂ ಮನಸ್ಸಿ ಅಂದ್ರೆ ಮಾತಿನಲ್ಲಿಯೂ ಮನಸ್ಸಿನಲ್ಲಿಯೂ ಆಮೇಲೆ ಕೆಲಸದಲ್ಲಿಯೂ ಮೂರು ಒಂದೇ ರೀತಿಯಲ್ಲಿ ಮಾಡುವುದು ಅದು ನಿಜವಾದ ಇಂಟೆಗ್ರಿಟಿ ಇರುವಂತಹದ್ದು. ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು, ಕಾರ್ಯದಲ್ಲಿ ಇನ್ನೊಂದು ಮಾಡುವುದು ಅದು ಸರಿಯಲ್ಲ. ಸೊ ಅದು ಏಕಂ ಏಕಂ ಏಕಂದ್ರೆ ಎಲ್ಲವೂ ಒಂದೇ ಆಗಿರ್ಬೋದು. ಏಕಂ ಏಕಂ ಅನ್ನುವುದು ಅನ್ಯತ್ ಅನ್ಯತ್ ಅನ್ನುವ ಅರ್ಥದಲ್ಲಿ ಮನಸ್ಸಿನ್ಯತ್ ವಚಸ್ಸಿನ್ಯತ್ ಕರ್ಮಣ್ಯನ್ಯತ್ ದುರಾತ್ಮಾನಾಂ ಅಂತೇಳಿ, ಮನಸ್ಸಿ ಏಕಂ ವಚಸ್ಸಿ ಏಕಂ ಕರ್ಮಣ್ಯ ಏಕಂ ಮಹಾತ್ಮನಾಂ ಅಂತೇಳಿ. ಸೊ ಈ ವಿಧವಾಗಿ ಮನೋವಾಕ್ಕಾಯ ಕರ್ಮಗಳಲ್ಲಿ ಒಂದೇ ರೀತಿಯಲ್ಲಿ ಇರುವಂತಹದ್ದು ಯಾವ್ದಿದೋ ಅದು ನಿಜವಾದಂತಹ ಇಂಟೆಗ್ರಿಟಿ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅನ್ನೋದು ಅದು ಒಳಗಿನ ಶುಚಿ ಕೊಡುವಂತಹದ್ದು. ಸೊ ಹೊರಗಿನ ಶುಚಿ ಒಳಗಿನ ಶುಚಿ ಎರಡೂ ಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ಶೌಚಂ ಸ್ವಾಧ್ಯಾಯ ಅಂತೇಳಿ, ಸ್ವಾಧ್ಯಾಯ ಬ್ರಹ್ಮಯಜ್ಞ, ನಾವು ಶಾಸ್ತ್ರಾದಿಗಳನ್ನು ಪಠನೆ ಮಾಡುವುದು ಅದರ ಜ್ಞಾನವನ್ನು ಪಡೆಯುವುದು ಬ್ರಹ್ಮಯಜ್ಞ ಅಂತ ಕರೆಯಲ್ಪಡುವಂತಹದ್ದು. ಬೇಸಿಕ್ ಆಗಿ ಜ್ಞಾನ ಸಂಪಾರ್ಜನ ಅಂತ ಯಾವ್ದು ಕರಿತೀವೋ ಅದು ವೇದಾಧ್ಯಯನ ರೂಪವಾದಂತಹ ಬ್ರಹ್ಮ ಅಂದ್ರೆ ವೇದಗಳು, ವೇದ ಯಜ್ಞ ವೇದಗಳನ್ನು ಕಲಿಯುವುದು ಅಂದ್ರೆ ವೇದಗಳಿಂದ ಇಂಪಾರ್ಟ್ ಆದಂತಹ ಜ್ಞಾನವನ್ನು ಪಡೆಯುವುದು. ಪುರಾಣ ಇತಿಹಾಸಾದಿಗಳು ಎಲ್ಲವೂ ಕೂಡ, ತತ್ವಶಾಸ್ತ್ರಗಳು, ಆಚಾರ್ಯರ ಭಾಷೆಯ ಅದರ ಟೀಕೆ ಟಿಪ್ಪಣಿಗಳು ಇವೆಲ್ಲವೂ ಕೂಡ ಬೇಸಿಕ್ ಆಗಿ ನಾವು ಜ್ಞಾನವನ್ನು ಪಡೆಯುವುದು. ಸ್ವ ಅಧ್ಯಾಯ ಸು ಅಧ್ಯಾಯ ಸ್ವ ಅಧ್ಯಾಯ ಅಂದ್ರೆ ತಾನಾಗಿ ಓದುವುದು ಅಂತ ಅರ್ಥ ಅಲ್ಲ, ಅಷ್ಟೇ ಅಲ್ಲ, ಗುರುಗಳ ಮುಖತಃ ಗುರುಗಳ ಅನುಗ್ರಹದಿಂದ ಗುರು ಸಂಪರ್ಕದಿಂದ ನಾವು ಶಾಸ್ತ್ರಾಧ್ಯಯನವನ್ನು ಮಾಡಬೇಕು ಅಂತೇಳಿ. ಅಂದ್ರೆ ಗುರುಗಳ ಪಾಠ ಹೇಳಿದಷ್ಟು ಮಾತ್ರ ನಾವು ಓದ್ತೀವಿ, ಆಮೇಲೆ ಓದೋದಿಲ್ಲ ಅಂತ ಹೇಳಬಾರ್ದು. ಗುರುಗಳ ಪಾಠ ಹೇಳಿದ ರೀತಿಯಲ್ಲಿ ಆಮೇಲೆ ಕೂಡ ನಾವು ವಿ ಹ್ಯಾವ್ ಟು ಕಂಟಿನ್ಯೂ ಆ ಗೈಡೆನ್ಸ್ ನಲ್ಲಿ ನಾವು ಸ್ವಾಧ್ಯಾಯವನ್ನು ಕೂಡ ಅಂದ್ರೆ ನಾವಾಗಿ ಓದುವ ಕೆಲಸ ಅಂದ್ರೆ ಗುರುಗಳು ಹೇಳಿದ ರೀತಿಯಲ್ಲಿ ನಾವಾಗಿ ನಾವು ಓದಬೇಕು ಅನ್ನುವುದು ಅಲ್ಲಿ ಮುಖ್ಯವಾದ ಅಂಶ. ಅದನ್ನು ಶ್ರೀಕೊಂಡು ಹೇಳ್ತಾ ಇದ್ದಾರೆ. ಅದಾದ್ರೆ ಸ್ವಾಧ್ಯಾಯ ಪುರುಷಾರ್ಚನ ಅಂತ, ಪುರುಷಸ್ಯ ಇಲ್ಲಿ ಪುರುಷ ಅಂದ್ರೆ ಯಾರು? ಪುರುಷ, ಪುರುಷೋತ್ತಮ, ನಾರಾಯಣನೇ ಪುರುಷ. ಸೊ ಪುರುಷಸ್ಯ ಅಂದ್ರೆ ಶ್ರೀ ನಾರಾಯಣಸ್ಯ ಅಂತೇಳಿ, ವೈದಿಕ ತಾಂತ್ರಿಕ ಅರ್ಚನ. ಸೊ ಭಗವಂತನ ಅರ್ಚನೆ ಮಾಡಬೇಕು, ಪೂಜೆ ಮಾಡಬೇಕು ಅಂದ್ರೆ ನಾವು ಪೂಜೆ ನಿತ್ಯವೂ ಮಾಡಬೇಕು, ಅಲ್ಲ ಪ್ರತಿ ಕ್ಷಣವೂ ಪೂಜೆ ಮಾಡಬೇಕು ಒಂದು ರೀತಿಯಲ್ಲಿ. ಹೇಗೆ ಪೂಜೆ ಮಾಡುವುದು? ಒಂದು, ನಾವು ಪೂಜಾ ಸಮಯದಲ್ಲಿ ಎಲ್ಲ ಇಟ್ಕೊಂಡು ಹೂವು ಇತ್ಯಾದಿಗಳಿಂದ ಪೂಜೆ ಮಾಡುವುದು ಒಂದಿದೆ. ಅಷ್ಟೇ ಅಲ್ಲದೆ ಭಗವಂತ ನಾವು ಯಾವುದೇ ಕೆಲಸ ಲೌಕಿಕ ಕೆಲಸಗಳು ಮಾಡ್ತಾ ಇರಲಿ, ವಿ ಕ್ಯಾನ್ ಡೂ ವಾಟ್ ಎವರ್ ಲೌಕಿಕ, ಅದು ಮಾಡುವಾಗ ನಾನು ಸ್ವತಂತ್ರನಲ್ಲ, ಭಗವಂತನೇ ಸ್ವತಂತ್ರ, ನನ್ನ ಒಳಗೆ ನಿಂತು ಮಾಡಿ ಮಾಡಿಸುತ್ತಾ ಇದ್ದಾನನ್ನು ತಿಳುವಳಿಕೆ ಇಟ್ಕೊಂಡು ಮಾಡಿದ್ರೆ ಪ್ರತಿಯೊಂದು ಕೆಲಸ ಅದೇ ಭಗವಂತನ, ಅದು ಕೂಡ ಭಗವಂತನ ಪೂಜೆ ಆಗುತ್ತೆ. ಸೊ ಅಂತಹ ಪೂಜೆಗಳಂದ್ರೆ ಅದು ಮಾತ್ರ ಮಾಡ್ತೀನಂತಲ್ಲ, ಎಲ್ಲ ವಿಧವಾದ ಅಂದ್ರೆ ಅದಕ್ಕೆ ವೈದಿಕ ತಾಂತ್ರಿಕ ಅರ್ಚನ ಅಂದ್ರೆ ವೇದಗಳಲ್ಲಿ ವಿಹಿತವಾದ ರೀತಿಯಲ್ಲಿ ನಾವು ಅರ್ಚನೆಯನ್ನು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಹೇಳುವಂತಹದ್ದು ಪುರುಷಾರ್ಚನ ಶ್ರೀಮನ್ನಾರಾಯಣ ಪೂಜೆ ಮಾಡುವುದು ಅದು ಎಲ್ಲ ರೀತಿಯಲ್ಲಿಯೂ, ವೈದಿಕ ರೀತಿಯಲ್ಲಿಯೂ ತಾಂತ್ರಿಕ ಅಂದ್ರೆ ಪ್ರೊಸೀಜರಲ್ ವರ್ಷಿಪ್ ಅಂಡ್ ಆಲ್ಸೋ ಅನುಸಂಧಾನ ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ಭಗವಂತನನ್ನು ಕಾಣುವಂತಹ ಸ್ಥಿತಿ, ಭಗವಂತನನ್ನು ಸ್ತೋತ್ರ ಮಾಡಿದಂತೆ ಆಗತ್ತೆ. ಭಗವಂತ ಇದ್ದಾನೆ, ಅವನು ಸ್ವತಂತ್ರ, ನಾನು ಅಸ್ವತಂತ್ರ ಅನ್ನುವ ಒಂದು ಚಿಂತನೆ ಇದೆ ನೋಡ್ರಿ, ಅದು ಕೂಡ ಒಂದು ವಿಧವಾದ ಭಗವಂತನ ಪೂಜೆಯೇ ಆಗುತ್ತೆ. ಇಂತಹ ಪೂಜೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬ್ರಹ್ಮಸಮ್ಯಂ ತಪಸ್ಸೋಜ ಸ್ವಾಧ್ಯಾಯ ಪುರುಷಾರ್ಚನ ಅಂತ ಹೇಳಿ ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮೌನಂ ಸದಾಸನಂ ಸ್ಥೈರ್ಯಂ ಪ್ರಾಣಾನಾಂ ಚ ಜಯ ಶನೈಹಿ ಪ್ರತ್ಯಾಹಾರಶ್ಚ ಇಂದ್ರಿಯಾನಾಂ ವಿಷಯಾನ್ ಮನಸ ಹೃದಯ ಅಂತ ಹೇಳಿ ಇಲ್ಲಿ ಇನ್ನು ನಾವು ಮಾಡಬೇಕಾಗಿದ್ದ ಕೆಲಸಗಳನ್ನು ಹೇಳ್ತಾ ಇದ್ದಾರೆ. ಮೌನಂ ಅಂತ ಹೇಳಿ, ಮೌನಂ ಅಂತ ಹೇಳಿದರೆ ಇದು ಬಹಳ ಮೌನ, ನಾವು ಏನ್ರಿ ಮಾತಾಡದೇ ಇರ್ತೀವಿ ಮೌನಂ ಅಂತ ಹೇಳಿ. ಮೌನಂ ಅಂತ ಹೇಳಿದರೆ ನಾವು ಸುಮ್ಮನೆ ಮಾತಾಡದೇ ಇರುವುದಂತಲ್ಲ, ಮೌನಂ ಅಂತ ಹೇಳಿದ್ರೆ ವ್ಯರ್ಥ ಮಾತನ್ನು ಮಾತಾಡಬಾರದಂತ ಅರ್ಥ ಇರ್ತು. ಯಾವ ಮಾತು ಮಾತಾಡಬಾರದಂತಲ್ಲ, ಭಗವಂತನ ಚಿಂತನೆಗಳಿದ್ರೆ ಅವು ಒಳ್ಳೆ ಮಾತುಗಳೇ. ನಾವು ಪಾಠ ಪ್ರವಚನಗಳನ್ನು ಮಾಡುವುದು ಅದು ಒಂದು ವಿಧವಾದ ಮೌನವೇ. ಮೌನ ಅಂದ್ರೆ ಮನನ ಮಾಡುವಂತಹ ರೀತಿಯಲ್ಲಿ ಮೌನ ಮಾಡುವುದು ಅಂದ್ರೆ ನಿಜವಾಗಿ ಮೌನ ಮನನೆಯೇ. ಭಗವಂತನ ಮನನಕ್ಕೆ ಬೇರೆಯಾದದ್ದು ಯಾವುದು ಮಾಡದೇ ಇರಬೇಕು. ಭಗವಂತನ ಮನನದಿಂದ ಕೂಡಿದಂತಹದ್ದಿದ್ದರೆ ಈ ಚೆನ್ನಾಗಿ ಮಾತಾಡಬಹುದು. ಅಂದ್ರೆ ಪಾಠ ಪ್ರವಚನಗಳನ್ನು ಮಾಡುವುದು, ಭಗವಂತನ ವಿಷಯಗಳಲ್ಲಿ ಚರ್ಚೆ ಮಾಡುವುದು, ಇವೆಲ್ಲವೂ ಕೂಡ ಮೌನವೇ ಆಗತ್ತೆ. ನಾವು ಮಾತಾಡದೆ ಸುಮ್ಮನೆ ಕೂತ್ಕೊಂಡು ಯಾವುದೇ ಲೌಕಿಕ ಚಿಂತನೆಯನ್ನು ಮನಸ್ಸನ್ನು ಮಾಡ್ತಾ ಇದ್ರೆ ಅದು ಮೌನವಾಗುವುದಿಲ್ಲ. ಮೌನ ಬೇಸಿಕ್ ಆಗಿ ಭಗವಂತನ ಮನನ ಸಹಿತವಾದಂತಹ ಮಾತುಗಳು ಮಾತ್ರ ಇರಬೇಕು ಹೊರತು ವ್ಯರ್ಥ ಪ್ರಲಾಪಗಳಿಂದ ನಾವು ಕಾಲವನ್ನು ಖರ್ಚು ಮಾಡಬಾರದು ಅನ್ನೋದು ಅಲ್ಲಿ ಮುಖ್ಯವಾದ ಉದ್ದೇಶ. ಸೊ ಅದಕ್ಕೆ ಮೌನ ಅಂತ ಹೇಳಿದ್ರೆ ವ್ಯರ್ಥ ಮಾತನ್ನು ಮಾತನಾಡಬಾರದು ಅನ್ನೋದೇ ಮುಖ್ಯವಾದ ಉದ್ದೇಶವಾಗಿದೆ. ಅದಾದ ಮೇಲೆ ಸದಾಸನಂ ಅಂತ ಹೇಳಿ, ಸದಾಸನ ಅಂದ್ರೆ ಸತ್ ಆಸನ, ಒಳ್ಳೆ ಆಸನ. ಏನು ಸತ್ತಾಸನ ಅಂದ್ರೆ ಪದ್ಮಾಸನ, ಸ್ಥಿರವಾದ ಆಸನ. ನಾವು ಯಾವುದೇ ಒಂದು ಭಗವಂತನ ಪೂಜಾ ಸಮಯದಲ್ಲಿ ಆಗಲಿ ಬೇರೆ ಸಮಯದ ಆಸನ, ಆಸನ ಸರಿ ಅಂದ್ರೆ ಕಂಫರ್ಟಬಲ್ ಪೋಸ್. ನಾವು ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡಾಗ ಮನಸ್ಸು ಸ್ಥಿರವಾಗಿ, ನಾವು ಅಲ್ಲಾಡ್ತಾ ಇರೋ ಆಸನದಲ್ಲಿ ಕೂತ್ಕೊಂಡ್ರೆ ನಮ್ಮ ಮನಸ್ಸು ಅಲ್ಲಾಡ್ತಾ ಇರತ್ತೆ. ಸೊ ಆಸನ ಕಂಫರ್ಟಬಲ್ ಆಗಿರಬೇಕು, ಸ್ಥಿರವಾಗಿರಬೇಕು. ಅಂತಹ ಆಸನದಲ್ಲಿ ನಾವು ಕೂತ್ಕೊಂಡು ಭಗವಂತನ ಚಿಂತೆಯನ್ನು ಮಾಡಬೇಕು. ಅದಕ್ಕೆ ಸದಾಸನಂ ಸತ್ ಆಸನಂ ಅಂತ ಹೇಳಿ, ಸ್ಥೈರ್ಯಂ ಅಂದ್ರೆ ಸ್ಥಿರವಾಗಿರಬೇಕು. ಅಂದ್ರೆ ಸ್ಥೈರ್ಯಂ ಅಂದ್ರೆ ಆಸನದಲ್ಲಿ ಸ್ಥೈರ್ಯ ಮಾತ್ರ ಅಲ್ಲ, ಬುದ್ಧಿಯಲ್ಲಿಯೂ ಸ್ಥೈರ್ಯ. ವೈಷ್ಣವ ಸಿದ್ಧಾಂತದಿಂದ ಚಲನೆ ಮಾಡದೇ ಇರುವುದು ಸ್ಥೈರ್ಯಂ ಅನ್ನುವುದಕ್ಕೆ ಸದಾ ಪದ್ಮಾಸನ ಪದ್ಮಾದಿ ಆಸನ ಜಯ ಅಂತೇಳಿ. ಸೊ ಆಸನ ಜಯ ಅದಾದ ಮೇಲೆ ವೈಷ್ಣವ ಸಿದ್ಧಾಂತಾತ್ ಅಚಲನಂ ಸ್ಥೈರ್ಯಂ ಅಂತೇಳಿ ಟೀಕದಲ್ಲಿ ಹೇಳ್ತಾ ಇದ್ದಾರೆ. ವೈಷ್ಣವ ಸಿದ್ಧಾಂತಾತ್ ಅಚಲನಂ ಸ್ಥೈರ್ಯಂ, ಸ್ಥಿರವಾಗಿ ಇಡುವುದು ಅಂದ್ರೆ ವೈಷ್ಣವ ಸಿದ್ಧಾಂತದಲ್ಲಿ ಸ್ಥಿರವಾಗಿರುವುದು, ಚಲನವಿಲ್ಲದೆ. ಸ್ಥೈರ್ಯಂ ಅಂದ್ರೆ ಸ್ಥಿರವಾಗಿ, ಅಂದ್ರೆ ಚಲನವಿಲ್ಲದೆ ಇರುವುದು. ಎಲ್ಲಿ ಚಲನ? ವೈಷ್ಣವ ಸಿದ್ಧಾಂತದಿಂದ ಚಲಿಸಬಾರದು. ವಿ ಶುಡ್ ಬಿ ಸ್ಟೆಡ್ ಫಾಸ್ಟ್, ಫರ್ಮ್ ಫರ್ಮ್ ಫರ್ಮ್ನೆಸ್ ಇನ್ ವೈಷ್ಣವ ಸಿದ್ಧಾಂತ ಅಂತ ಅರ್ಥ. ಸೊ ಅದು ಸ್ಥೈರ್ಯ, ಸ್ಥಿರವಾಗಿ ಫರ್ಮ್ನೆಸ್ ಬೇಕು ವೈಷ್ಣವ ಸಿದ್ಧಾಂತದಲ್ಲಿ, ಫರ್ಮ್ನೆಸ್ ಬೇಕು ಅಂತೇಳಿ. ಸೊ ಅದಕ್ಕೆ ಸ್ಥೈರ್ಯಂ ಅಂದ್ರೆ ಅದು ಹೇಳಿದಂತಹದ್ದು. ಅದಾದ್ಮೇಲೆ ಪ್ರಾಣಾನಾಂ ಚ ಜಯ, ಪ್ರಾಣಾನಾಂ ಚ ಜಯ, ಪ್ರಾಣವನ್ನು ಜಯಿಸುವುದು. ಏನ್ ಪ್ರಾಣವನ್ನು ಜಯಿಸುವುದು ಅಂದ್ರೆ ಏನು? ಅದಕ್ಕೆ ಹೇಳಿದ ಪ್ರಾಣಾನಾಂ ಚ ಜಯ ಅಂದ್ರೆ ಪ್ರಾಣಾಯಾಮೈಹಿ ಪ್ರಾಣಾನಾಂ ಜಯ. ನಾವು ಪ್ರಾಣ ಆಯಾಮ ಕಂಟ್ರೋಲ್, ಕಂಟ್ರೋಲಿಂಗ್ ಅವರ್ ಬ್ರೆತ್. ಪ್ರಾಣಾಯಾಮ ಎಲ್ಲ ಕೇಳೇ ಇರ್ತೀರ, ಪ್ರಾಣಾಯಾಮ ಮಾಡುವುದು ಅಂತೇಳಿ. ಇದು ಪ್ರಾಣಾಯಾಮ ಮಾಡುವುದಕ್ಕೆ ನಾನಾ ರೀತಿಯಾದಂತಹ ವಿಧಾನಗಳಿವೆ, ಅದಕ್ಕೆ ಸ್ಪೆಸಿಫಿಕ್ ಪ್ರೊಸೀಜರ್ಸ್ ಎಲ್ಲ ಇದೆ. ಆ ಪ್ರಾಣಾಯಾಮ ನೀವೆಲ್ಲ ಬಹಳ ಕಡೆ ಕೇಳೇ ಇರ್ತೀರ. ಕುಂಭಕ, ರೇಚಕ, ಪೂರಕ ಅಂತ ಕರೀತಾರೆ. ರೇಚಕ ಅಂದ್ರೆ ಎಕ್ಸೇಲ್ ಮಾಡುವುದು, ಪೂರಕ ಅಂದ್ರೆ ಇನ್ಹೇಲ್ ಮಾಡುವುದು, ಕುಂಭಕ ಅಂದ್ರೆ ಹೋಲ್ಡಿಂಗ್ ದ ಬ್ರೆತ್. ಸೊ ಈ ವಿಧವಾಗಿ ನಾವು ಕುಂಭಕ, ರೇಚಕ, ಪೂರಕಗಳು ಒಂದು ಪರ್ಟಿಕ್ಯುಲರ್ ರೇಷಿಯೋನಲ್ಲಿ ಮಾಡ್ತಾ ಆ ಮಾಡುವಾಗ ಭಗವಂತನ ಧ್ಯಾನವನ್ನು ಮಾಡ್ತಾ ಆ ಭಗವಂತನ ಚಿಂತನೆಯಿಂದ ಕೂಡಿದಂತಹ ಪ್ರಾಣಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಕಾರ್ಯ ಯಾವುದಿದೆ ಪ್ರಾಣಾಯಾಮ, ಪ್ರಾಣಗಳ ಆಯಾಮ, ಪ್ರಾಣಗಳ ಜಯ. ಅದೇ ಪ್ರಾಣಗಳ ಜಯ, ಪ್ರಾಣಜಯ ಅಂತ ಹೇಳಿದ್ರೆ ಪ್ರಾಣಾಯಾಮೈಹಿ ಪ್ರಾಣಾನಾಂ ಜಯ, ಪ್ರಾಣಾಯಾಮಗಳ ಮೂಲಕವಾಗಿ ಪ್ರಾಣವನ್ನು ಗೆಲ್ಲುವುದೇ ಪ್ರಾಣಜಯ ಅಂತೇಳಿ. ಸೊ ಪ್ರಾಣಾನಾಂ ಚ ಜಯ, ಅದು ಶನೈಹಿ ಶನೈಹಿ ಅಂತ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್, ಮೆಲ್ಲ ಮೆಲ್ಲಕ್ಕೆ. ಅಂದ್ರೆ ನಾನು ಪ್ರಾಣಗಳನ್ನು ಹಿಡ್ತೀನಿ ಅಂತ ಹೇಳಿ ಉಸಿರಾಡದೆ ಸುಮ್ಮನೆ ಕೂತ್ಕೊಂಡು ಬಿಟ್ಟರೆ ಪ್ರಾಣವನ್ನೇ ಹೋಗುವಂತಹ ಪ್ರಸಂಗ ಬರಬಾರದು. ಅದನ್ನು ಸರಿಯಾದ ರೀತಿಯಲ್ಲಿ ಡಿಸಿಪ್ಲಿನ್ಡ್ ಮ್ಯಾನರ್ನಲ್ಲಿ ನಾವು ಮೆಲ್ಲ ಮೆಲ್ಲ ಮೆಲ್ಲಗೆ ಗ್ರಾಜುವಲ್ ಸ್ಟೆಪ್ನಲ್ಲಿ ಮಾಡಬೇಕು. ಶನೈಹಿ, ಸ್ಲೋಲಿ ಗ್ರಾಜುವಲ್ ಆಗಿ ಮಾಡಬೇಕು ಅನ್ನೋದು ಅಲ್ಲಿ ಹೇಳಿದಂತಹ ಮಾತು ಶನೈಹಿ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಾಣಾನಾಂ ಚ ಜಯ. ಅದಾದ ಮೇಲೆ ಕ್ಷಣೈಹಿ ಪ್ರತ್ಯಾಹಾರಶ್ಚ ಇಂದ್ರಿಯ. ಅಲ್ಲಿ ಪ್ರತ್ಯಾಹಾರಶ್ಚ ಇಂದ್ರಿಯಾನಾಂ ಅಂತೇಳಿ, ಇಂದ್ರಿಯಗಳ ಪ್ರತ್ಯಾಹಾರ ಅಂತೇಳಿ. ಇಲ್ಲಿ ಇಂದ್ರಿಯಗಳಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಏಕಾದಶ ಇಂದ್ರಿಯಗಳು, 11 ಇಂದ್ರಿಯಗಳನ್ನು ಕೂಡ ಪ್ರತ್ಯಾಹಾರ ಅಂದ್ರೆ ಎಲ್ಲ ಇಂದ್ರಿಯನ್ನು ವಿಷಯಗಳಿಂದ ಕಿತ್ತು ಹೃದಯದಲ್ಲಿರುವ ಹರಿಯಲ್ಲಿ ಎಳುಕೊಂಡು, ಪ್ರತಿ ಆಹಾರ ಅಂದ್ರೆ ಎಳುಕೊಂಡು ಬರುವುದು, ಪ್ರತಿ ಆಹಾರ ಅದು ನಮ್ಮ ಇಂದ್ರಿಯಗಳಿಗೆ ಸ್ವಭಾವತಃ ಮನಸ್ಸಿಗಾಗಲಿ ಪಂಚ ಜ್ಞಾನೇಂದ್ರಿಯಗಳು ಪಂಚ ಎಲ್ಲವೂ ಕೂಡ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇನ್ಪುಟ್ ಡಿವೈಸಸ್ ಇದ್ದಂತೆ, ಜ್ಞಾನೇಂದ್ರಿಯಗಳ ಮೂಲಕವಾಗಿ ನಾವು ಪಂಚ ತನ್ಮಾತ್ರೆಗಳನ್ನು, ಶಬ್ದ ಸ್ಪರ್ಶ ರಸ ರೂಪ ಗಂಧ ಅನ್ನುವ ಮಾತ್ರೆಗಳು ಯಾವುದಿದೋ ಅದನ್ನು ಪಂಚ ಜ್ಞಾನೇಂದ್ರಿಯಗಳ ಮೂಲಕವಾಗಿ ಮಾಡ್ತೀವಿ. ಮಾಡುವಾಗ ಟೆಂಪ್ಟೇಷನ್ಸ್ ಜಾಸ್ತಿ, ಜ್ಞಾನೇಂದ್ರಿಯಗಳಲ್ಲಿ ಟೆಂಪ್ಟೇಷನ್ ಬರುತ್ತೆ. ಆ ಟೆಂಪ್ಟೇಷನ್ ಮೂಲಕವಾಗಿ ನಾವೇನು ಮಾಡ್ತೀವಿ, ನೋಡಬಾರದನ್ನು ನೋಡುವುದು, ಕೇಳಬಾರದನ್ನು ಕೇಳುವುದು, ವಾಸನೆ ನೋಡಬಾರದನ್ನು ವಾಸನೆ ನೋಡುವುದು, ಇತ್ಯಾದಿಗಳೆಲ್ಲ ಮಾಡ್ತೀವಿ. ಅವು ತಪ್ಪು ಕೆಲಸಗಳು. ಅದನ್ನು ನಾವು ನಿಲ್ಲಿಸಿ ಆ ಪಂಚತನ್ಮಾತ್ರೆಗಳಿಗೆ ಕಡೆ ಓಡುವಂತಹ ಆ ಇಂದ್ರಿಯಗಳನ್ನು ಹೇಳಿಕೊಂಡು ಬಂದು ಒಳಗೆ, ಇದಕ್ಕೆ ಒಂದು ಕೂರ್ಮಾಂಗ ನೀವ ಅಂತ ಹೇಳಿ ಗೀತೆಯಲ್ಲಿ ಒಂದ್ ಕಡೆ ಕೃಷ್ಣ ಹೇಳ್ತಾನೆ. ಹಾಗಾದರೆ ಆಮೆ ಅಂತೀವಿ ಟಟ್ಟಲ ಟಾಟಾಯ್ಸ್, ಅದಕ್ಕೆ ಯಾವ್ದಾದ್ರು ಇಂಜುರಿ ಬರೋ ಹಾಗಿರುವಾಗ ಅದು ಎಲ್ಲ ತನ್ನ ಇಂದ್ರಿಯ ಲಿಂಬ್ಸ್ ಕಾಲ್ಗಳನ್ನು ಜಸ್ಟ್ ವಿತ್ಡ್ರಾಸ್, ಎಲ್ಲವನ್ನು ಒಳಗೆಳ್ಕೊಂಡು ಬಿಟ್ಟು ಇಟ್ ನಾವ್ ಸೇಫ್, ಅದು ಸೇಫ್ ಆಗಿರುತ್ತೆ. ಸೊ ಹಾಗೆ ನಾವು ಅಂದ್ರೆ ಒಳಗೆ ಹೇಳಿಕೊಳ್ಳುವುದು, ಅದು ಕೂರ್ಮ ಹೇಗೆ ತನ್ನ ಕಾಲುಗಳನ್ನು ಒಳಗೆ ಎಳ್ಕೊಂಡು ಬಿಡುತ್ತೋ, ತನ್ನ ಲಿಂಬ್ಸ್ ಅನ್ನು ಒಳಗೆ ಎಳ್ಕೊಂಡು ಬಿಡುತ್ತೋ, ಹಾಗೆ ಆ ಕೂರ್ಮ ಅವಯವಗಳನ್ನು ಒಳಗೆ ಎಳ್ಕೊಂಡಂತೆ ನಾವು ಆ ಇಂದ್ರಿಯಗಳನ್ನು ಒಳಗೆ ಎಳ್ಕೋವೆ. ಅಂದ್ರೆ ಅದನ್ನು ತಿರುಗಿಸಿಕೊಂಡು ವಿ ಟರ್ನ್ ದೆಮ್ ಇನ್ವರ್ಡ್ಸ್, ಹೊರಗೆ ಓಡ್ತಾ ಅಂದ್ರೆ ಲೌಕಿಕ ವಿಷಯಗಳ ಕಡೆ ಓಡುವಂತಹ ಇಂದ್ರಿಯಗಳನ್ನು ನಿರೋಧ ಮಾಡಿ ನಿಲ್ಲಿಸಿ ನಮ್ಮ ಕಡೆ ಮತ್ತು ಒಳಗೆ ಎಳ್ಕೊಂಡು ಬಂದು ನಿಲ್ಲಿಸ್ಕೋಬೇಕು. ಇದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ಅದೇ ವಿಧವಾಗಿ ಕರ್ಮೇಂದ್ರಿಯಗಳನ್ನು ತಗೊಂಡಾಗ, ಒಂದೊಂದು ಕೈಯಿಂದ ನಾವು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ, ಕಾಲಿಂದ ಕೆಟ್ಟ ಜಾಗಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಈ ಟೆಂಪ್ಟೇಷನ್ಸ್ ಜಾಸ್ತಿ ಇರುತ್ತೆ. ಆ ಕೆಟ್ಟ ಕೆಲಸ ಮಾಡದೇ ಇರುವುದು, ಕೆಟ್ಟ ಜಾಗಕ್ಕೆ ಹೋಗದೇ ಇರುವಂತಹದ್ದು ಇತ್ಯಾದಿ. ಸೊ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ನಾವು ವಿತ್ಡ್ರಾ ದೆಮ್ ಟುವರ್ಡ್ಸ್ ಯು, ಒಳಗೆ ಇರ್ಕೊಂಡು ಭಗವಂತನ ಕಡೆ ಆದರೆ ಚಿಂತನೆಯನ್ನು ಹೋಗುವಂತೆ ಮಾಡಿ. ಮನಸ್ಸು ಎಲ್ಲೆಲ್ಲೋ ಅಲ್ಲಾಡತ್ತೆ ಹೋಗುತ್ತೆ, ಆ ಮನಸ್ಸನ್ನು ಕೂಡ ಹೇಳಿಕೊಂಡು ಬಂದು ಕಂಟ್ರೋಲ್ ಇಟ್ ಅಂಡ್ ಬ್ರಿಂಗ್ ಇಟ್ ಟುವರ್ಡ್ಸ್ ಯು, ನಿಮ್ಮ ಒಳಗೆ ಅದನ್ನು ಇನ್ವರ್ಡ್ ಟರ್ನ್ ಮಾಡಿಕೊಂಡು ದೇವ್ರ ಹತ್ರ ಕರ್ಕೊಂಡು ಹೋಗಿ ಅಂತೇಳಿ. ನಾನು ಒಂದು ಒಳ್ಳೆ ಸುಂದರವಾದ ಒಂದು ಕಥೆ ಇದು ಬರುತ್ತೆ, ಮನಸ್ಸು ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದರಲ್ಲಿ ಒಂದು ಸುಂದರವಾದ ಒಂದು ಕತೆ ಬರುತ್ತೆ. ಅದನ್ನು ಜಸ್ಟ್ ಬ್ರೀಫ್ ಆಗಿ ಮೆನ್ಷನ್ ಮಾಡ್ತೀನಿ. ಏನಂತ ಹೇಳಿದರೆ, ಒಬ್ಬನು ಭಗವಂತನಿಗೆ ದೇವರಿಗಾಗಿ ತಪಸ್ಸು ಮಾಡ್ತಾನೆ, ದೇವರು ಪ್ರತ್ಯಕ್ಷ ಆಗಿಬಿಟ್ಟು ನಿನಗೆ ಏನು ಬೇಕು, ಅವನಿಗೆ ತುಂಬಾ ಡಿಸೈರ್ಸ್. ಒಂದು ವಾರ ಹೇಳಿದ್ರೆ ದೇವರಿಗೆ ಅಲ್ಲಿಗೆ ಯಾರು ಹೊಟ್ಟೋಗುತ್ತೆ, ಮೇ ಬಿ ನಾಳೆ ಇನ್ನೊಂದು ಜ್ಞಾಪಕ ಬರ್ಬೋದು. ಸೊ ಅದಕ್ಕೆ ದೇವನ ಹೇಳ್ತಾನೆ, ನನಗೆ ನನ್ನ ಮನಸ್ಸು ಬಂದದ್ದೆಲ್ಲ ತೀರ್ತಾ ಇರಬೇಕು. ಸೊ ಅನೇಕ ಏನು ಬೇಡಿದ್ರೆ ಅದು ಕೊಡುವಂತಹ ಒಂದು ಜೀನಿ ತರಹ, ಅದನ್ನು ನಾನು ಕೊಡು, ಅದು ಏನು ಬೇಡಿದ್ರು ಕೊಡ್ತಾ ಇರಬೇಕು ಅಂತೇಳಿ. ದೇವ್ರು ಹೇಳ್ತಾನೆ, ಸರಿ ಹಾಗೆ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್ ಅಂತ, ನೀನು ಒಂದು ಕ್ಷಣವೂ ಸುಮ್ಮನೆ ಇರಬಾರ್ದು, ಅಂದ್ರೆ ಕಂಟಿನ್ಯೂಸ್ ಆಗಿ ಅದನ್ನು ಏನೋ ಒಂದು ಕೇಳ್ತಾ ಇರಬೇಕು. ಸೊ ಯು ಹ್ಯಾವ್ ಟು ಕೀಪ್ ಆನ್ ಆಸ್ಕ್, ಲಾಂಗ್ ಗ್ಯಾಪ್, ಅದನ್ನು ಏನು ಕೇಳದೆ ನೀನು ತುಂಬಾ ಹೊತ್ತು ಏನು ಕೇಳದೆ ಇದ್ರೆ, ಡೇಸ್ ಟುಗೆದರ್ ಏನು ಕೇಳದೆ ಇದ್ರೆ ನಿನ್ನೇ ತಿಂದುಬಿಡುತ್ತೆ. ಸೊ ಯು ಹ್ಯಾವ್ ಟು ಕಂಟಿನ್ಯೂಸ್ಲಿ ಕೀಪ್ ಆನ್ ಆಸ್ಕಿಂಗ್, ಈವನ್ ಅಂದವೋ ನನಗೆ ಬೇಕಾದಷ್ಟು ಐಟಮ್ಸ್ ಬೇಕು ನನಗೆ, ಅದಕ್ಕೆ ಕೇಳ್ತೀನಿ, ಆಯ್ತು ಓಕೆ ಅಂದ್ಬಿಡ್ತಾನೆ. ಸೊ ನನಗೆ ತಿನ್ನಕ್ಕೆ ಲಡ್ಡು ಬೇಕು, ಜಿಲೇಬಿ ಬೇಕು, ಏನೆಲ್ಲ ಕೇಳಿದ್ರೆ ಎಲ್ಲ ತಕ್ಷಣ ಬಂದ್ಬಿಡತ್ತೆ. ಆಮೇಲೆ ನನಗೆ ಮನೆ ಬೇಕು, ಮನೆ ಬಂದ್ಬಿಡುತ್ತೆ, ಕಾರ್ ಬೇಕು, ಕಾರ್, ಎಲ್ಲ ಏನು ಕೇಳಿದ್ರು ತಕ್ಷಣ ಬಂದ್ಬಿಡತ್ತೆ. ಸೊ ಆಮೇಲೆ ಇವನಿಗೆ ಈ ರನ್ಸ್ ಔಟ್ ಆಫ್ ದ ಡಿಸೈರ್ಸ್, ಏನು ಕೇಳಿದ್ರು ಕೊಟ್ಬಿಡತ್ತೆ ಆ ಜೀನಿ. ಆಮೇಲೆ ಅವನಿಗೆ ಹೆದರಿಕೆ ಆಗುತ್ತೆ, ಈ ಜೀನಿಯನ್ನು ನಾನು ಕೇಳದೆ ಇದ್ರೆ ಅದು ನನ್ನೇ ತಿನ್ಬಿಡತ್ತೆ, ಏನ್ ಮಾಡ್ಬೇಕು ಅಂತ. ಸರಿ, ಅವನು ಓಡ್ಕೊಂಡು ಓಡ್ಕೊಂಡು ತನ್ನ ಗುರು ಹತ್ರ ಹೋಗ್ತಾನೆ, ಗುರುಗಳೇ ನನಗೊಂದು ಕಷ್ಟ ಬಂತು, ಏನು ಈ ತರಹ ನಾನು ಒಂದು ಜೀನಿಯನ್ನು ಪಡೆದಿದ್ದೀನಿ, ಅದು ಏನು ಕೇಳಿದ್ರು ನಾನು ಕೊಟ್ಟು ಬಿಡ್ತದೆ, ನಾನು ಏನು ಕೇಳ್ತಾ ಇರಬೇಕು. ಸೊ ಅದನ್ನು ಐ ಜಸ್ಟ್ ವಾಂಟ್ ಟು ಸಮ್ ಹೌ ಸ್ಟಾಪ್ ಇಟ್, ಏನು ಹೇಳಿ ಏನೋ ಒಂದು ದಾರಿ ತೋರಿಸ್ಲಿ, ಜಸ್ಟ್ ಐ ಹ್ಯಾವ್ ಟು ವಾಂಟ್ ಟು ಜಸ್ಟ್ ಗೆಟ್ ಔಟ್ ಆಫ್ ಇಟ್ಸ್ ಗ್ರಿಪ್, ಅದರ ಹಿಡಿತೆಯನ್ನು ನಾನು ಹೊರಗೆ ಬಿಡ್ಬೇಕು, ಏನೋ ಒಂದು ಮಾರ್ಗವನ್ನು ತಿಳಿಸ್ಕೊಟ್ರಿ ಅಂತೇಳಿ. ಅದಕ್ಕೇನು, ಅದಕ್ಕೆ ಒಂದು ಬಾಂಬು ಟ್ರೀ ಮಾಡು ಅಂತ ಹೇಳಿದ್ರು, ನಾನು ಮಾಡಿದ ತಕ್ಷಣ ಮಾಡ್ಬಿಡ್ತೇನೆ. ಸರಿ ಮಾಡ, ಅದಾದ ಮೇಲೆ ಅದಕ್ಕೆ ಆ ಬಾಂಬು ಟ್ರೀನ ಏರು, ಕ್ಲೈಂಬ್ ಅಪ್ ಅಂತೇಳಿ. ಸರಿ ಕ್ಲೈಂಬ್ ಅಪ್ ಮಾಡ್ತೀನಿ, ಆಮೇಲೆ ಅದನ್ನ ಕ್ಲೈಂಬ್ ಡೌನ್, ಅದ್ರ ಮತ್ತೆ ಇಳಿ ಏರಿ ಇಳಿ, ಅದು ತಕ್ಷಣ ಮಾಡಿಬಿಡುತ್ತೆ. ಹಾಗೆ ಅದಕ್ಕೆ ಕೀಪ್ ಕ್ಲೈಂಬಿಂಗ್ ಅಪ್ ಅಂಡ್ ಡೌನ್ ದ ಬ್ಯಾಂಬೂ ಟ್ರೀ ಅಂಟಿಲ್ ಫರ್ದರ್ ಆರ್ಡರ್ಸ್ ಅಂತ ಕೊಟ್ಟುಬಿಡು, ಅದರ ಪೀಡ ತಪ್ಪ ಹೋಗುತ್ತೆ ನಿನಗೆ ಅಂತೀವಿ. ಅಪ್ಪ ದುರ್ಗಾ ಸಾಹ್ ಬಹಳ ಸಂತೋಷ ಅಂತ ಹೇಳಿ ಅದಕ್ಕೆ ಬ್ಯಾಂಬೂ ಟ್ರೀ ಮಾಡ ಅಂತ ಹೇಳಿ, ಅದು ಆಯ್ತು ಅಂಟಿಲ್ ಫರ್ದರ್ ಆರ್ಡರ್ಸ್ ಕೀಪ್ ಕ್ಲೈಂಬಿಂಗ್ ಅಪ್ ಅಂಡ್ ಡೌನ್ ಅಂತ ಹೇಳಿ ಹೇಳಿಬಿಟ್ಟ. ಅಪ್ಪ ನಿಶ್ಚಿನ ಸಾಕು ಸಾಕು ಅಂತಾಯ್ತು ಅಂತೇಳಿ. ಇದು ಏನು ಈ ಸ್ಟೋರಿ ಬಿಹೈಂಡ್, ಇದರ ಹಿನ್ನೆಲೆ ಇರುವಂತಹದ್ದು ಏನು ಭಾವ ಅಂತ ಹೇಳಿದರೆ, ನಮ್ಮ ಮನಸ್ಸು ಈ ಜೀನಿ ಇದ್ದಂತೆ, ನಾವು ಏನ್ ಬಯಸಿದ ಮನಸ್ಸಿನಲ್ಲಿ ಅಂದ್ರೆ ಮೆಂಟಲ್ ಪಿಕ್ಚರ್, ಫಿಸಿಕಲ್ ಆಗಲ್ಲ ಮೆಂಟಲ್ ಪಿಕ್ಚರ್, ಅದು ಏನೋ ಬಯ ಓಡ್ತಾ ಇರೋದಕ್ಕೆ ನಾವು ಮನಸ್ಸನ್ನು ಏನೋ ಒಂದು ಕೇಳಿದ ಮನಸ್ಸು, ಅದು ಇನ್ನೊಂದು ನೆಕ್ಸ್ಟ್ ವಾಟ್ ಇಸ್ ವಾಟ್ ನೆಕ್ಸ್ಟ್. ಮನಸ್ಸಿನಲ್ಲಿ ಡಿಸೀಸ್ಗೆ ಎಂಡೇ ಇಲ್ಲ, ಆ ಮನಸ್ಸು ನಮಗೆ ರೆಸ್ಟ್ಲೆಸ್ ಮಾಡುತ್ತೆ, ನಮ್ಮನೆ ತಿಂದು ಹಾಕುವಂತ ಇರುತ್ತೆ ಆ ಮನಸ್ಸು. ಈ ಮನಸ್ಸನ್ನು ಹತೋಟಿಯಲ್ಲಿ ತರಬೇಕಂದ್ರೆ ಏನ್ ಮಾಡಬೇಕು, ಏರು ಆ ಬ್ಯಾಂಬೂ ಸ್ಟಿಕ್ ಅದು ಮೇಲಕ್ಕೆ ಕಳಕ್ಕೆ ಏರೋದು ಇಳಿಯೋದು ಈ ಕೆಲಸ ಮಾಡಬೇಕು. ಏನು ಏರೋದು ಇಳಿಯೋದಂದ್ರೆ ಏನು, ಭಗವಂತನ ನಾಮ ಶ್ರೀರಾಮ ರಾಮ ರಾಮಾನ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಇರೋದು, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಭಗವಂತನ ನಾಮವನ್ನು ಆರೋಹಣ ಅವರೋಹಣ ಕ್ರಮದಲ್ಲಿ ಏರುವುದು ಇಳಿಯುವುದು ಏರುವುದು ಇಳಿಯುವುದು ಇದು ಮಾಡ್ತಾ ಇರು ಅಂತ ಹೇಳಿ ಮನಸ್ಸನ್ನು, ಅಂದ್ರೆ ಯಾವುದೋ ಒಂದು ಕೊಡಬೇಕು ಮನಸ್ಸಿಗೆ, ಈ ಮನಸ್ಸಿಗೆ ಈ ಕೆಲಸ ಕೊಟ್ಟರೆ ದೇವರ ಕೆಲಸವನ್ನು ಕೊಟ್ಟು ದೇವರಲ್ಲೇ ಮುಳುಗಿರು ಅಂತ ಹೇಳಿದಾಗ ಆ ಮನಸ್ಸು ನಮಗೆ ರೆಸ್ಟ್ಲೆಸ್ ಆಗಿ ಇರುವಂತೆ ಮಾಡೋದಿಲ್ಲ. ಸೊ ಅದರ ರೆಸ್ಟ್ಲೆಸ್ ಮಾಡುವ ಆ ಕ್ಯಾರೆಕ್ಟರಿಸ್ಟಿಕ್ ನಾವು ಹೊರಗೆ ಬೀಳಬೇಕಂದ್ರೆ ಮನಸ್ಸನ್ನು ದೇವರ ಕಡೆ ತಿರುಗಿಸಬೇಕು ಅಂತೇಳಿ. ಇದಕ್ಕೆ ಪ್ರತ್ಯಾಹಾರ ಹೇಳಿಕೊಂಡು ಭಗವಂತನ ಕಡೆಗೆ ತಗೊಂಡು ಬನ್ನಿ ಈ ಮನಸ್ಸನ್ನು, ಇಲ್ಲ ಅಂದ್ರೆ ಅದು ನಿಮ್ಮನ್ನೇ ಹೇಳಿಕೊಂಡು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಪ್ರತ್ಯಾಹಾರ ಅಂತೇಳಿ ಹೇಳ್ತಾರೆ. ಅದಕ್ಕೆ ಹೇಳಿಕೊಂಡು ಮತ್ತೆ ಒಳಗೆ ಬರೋದು ಪ್ರತ್ಯಾಹಾರಸ ಇಂದ್ರಿಯಾಣ ವಿಷಯಾನ್ ಮನಸಾ ಹೃದಯ ಅಂತೇಳಿ, ಎಲ್ಲಾ ವಿಷಯಗಳ ಕಡೆಯಿಂದಲೂ ಕಿತ್ತಿ ಹೃದಯದನ್ನು ನಾವು ಹೃದಯದಲ್ಲಿ ನಾವು ಇರುವಂತಹ ಹೃದಯ ಎಂದ ಹೃದಯದಲ್ಲಿ ಹೃದಯದಲ್ಲಿ ಇರುವಂತಹ ಹರಿ ಅದಕ್ಕೆ ಹೇಳ್ತಾರೆ. ಕ್ಷೇತ್ರ ಇಲ್ಲಿ ಶ್ರೋತ್ರಾದಿ ಇಂದ್ರಿಯಾನಾಂ ಶಬ್ದಾದಿ ವಿಷಯೇಭ್ಯೋ ಮನಸಾ ಹೃದಯ ಸ್ಥಿತಂ ಹರಿಂ ಪ್ರತ್ಯಾಹರಣಂ ಪ್ರತಿ ಆಹರಣಂ ಆನೀಯ ಸ್ಥಾಪನಂ, ಪ್ರತಿ ಆಹರಣಂ ಅಂದ್ರೆ ಆನೀಯ ಸ್ಥಾಪನಂ ಪ್ರತ್ಯಾಹಾರ ಅಂದ್ರೆ ಹೊರಗಿಂದ ಎಳುಕೊಂಡು ಬಂದು ಒಳಗೆ ಇರುವ ಹರಿ ಹೃದಯದಲ್ಲಿ ನೆಲೆಸಿರುವ ಹರಿಯನ್ನೇ. ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಈಶ್ವರ ಸರ್ವಭೂತಾನಾಂ ಉದ್ದೇಶೇ ಅರ್ಜುನ ತಿಷ್ಠತಿ, ನಮ್ಮ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ, ಅಂತಹ ಭಗವಂತನ ನಾರಾಯಣನ್ನು ಆ ಅಲ್ಲಿಯೇ ಮನಸ್ಸನ್ನು ಇಂದ್ರಿಯಗಳನ್ನು ಇಡಬೇಕಂತ ಆ ಕಡೆ ಹೇಳ್ಕೊಂಡು ಬನ್ನಿ ಅಂತ ಹೇಳಿ, ಅಂದ್ರೆ ದೇವರ ಕಡೆ ಹೇಳ್ಕೊಂಡು ಬನ್ನಿ ಹೊರಗೆ ಹೋಗದೆ ಮಾಡ್ರಿ ಅಂದ್ರೆ ಪ್ರತ್ಯಾಹಾರ ಅಂತೇಳಿ ಹೇಳಿದ್ದಾರೆ. ಈ ವಿಧವಾಗಿ ಅಹಿಂಸಾ ಸತ್ಯಮಸ್ತೆ ಆದ ಮೇಲೆ ಮೌನಂ ಸದಾಸನಂ ಸ್ಥೈರ್ಯಂ ಪ್ರಾಣಾನಾಂ ಚ ದಯಕ್ಷಣೈಃ ಪ್ರತ್ಯಾಹಾರಶ್ಚೇಂದ್ರಿಯಾಣಾಂ ವಿಷಯಾನ್ ಮನಸಾ ಹೃದಿ ಅನ್ನೋದು ಐದನೇ ಪದ್ಯ ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಆರನೇ ಪದ್ಯವನ್ನು ನೋಡೋಣ. ಸೊ ಈ ಬೇಸಿಕ್ ಆಗಿ ನಮಗೆ ಇಲ್ಲಿ ಹೇಳುವಂತಹದ್ದು ನಮ್ಮ ಜೀವನದಲ್ಲಿ ಭಗವಂತನ ಪರವಾಗಿ ನಾವು ನಮ್ಮ ಚಿಂತನಾ ಕ್ರಮವನ್ನು ಹೇಗೆ ಮಾಡಬೇಕು ಅನ್ನುವ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿಗೆ ಇವತ್ತು ನಿಲ್ಲಿಸೋಣ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಫರ್ದರ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು.